ಭಕ್ತನೇ ಪರಮಾತ್ಮನಲ್ಲೇ ಉಕ್ತ ನೆಲೆಸಿದಂತಹ ಅಮಲ ನಿರ್ಮಲವಾದಂತಹ ಆತ್ಮನ ಮನಸ್ಸಿರತಕ್ಕಂಥವರಿಗೆ ಮಾತ್ರ ಧೀಹಿ ನ ಭ್ರಾಮ್ಯತೆ, ಬುದ್ಧಿ ಭ್ರಮೆ ಒಳಗಾಗಲಿಲ್ಲ, ಉಳಿದವ್ರ ಬುದ್ಧಿ ಎಲ್ಲ ಕೆಟ್ಟೋಯ್ತು ಅಂತ ಹೇಳ್ತಾರೆ. ದೇವಸ್ಯಾವಾಗ ಒಮ್ಮೊಮ್ಮೆ ಪೂರ್ತಿ ಅಲ್ಲ, ಒಮ್ಮೊಮ್ಮೆ ಆಯ್ತು. ಕಿವಿಯುತ್ತವ್ರು ಮಾತ್ರ ಸರಿಯಾಗಿದ್ದರು. ದೇವಸ್ಯ ಮಾಯೆಯ ಸ್ಪೃಷ್ಟಾ ಈಶಾನ್ಯ ಸದಾಶ್ರಯ, ಕೆಲವರಿದ್ದಾರೆ, ಕೆಲವರು ವಾಕ್ಯಗಳಿವೆ, ಅವ್ರ ವಾಕ್ಯ ಬುದ್ಧಿ ಕೆಡಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಇವತ್ತಾಗೇ ತಾರೆ ವಿಚಾರವಾದ ಅವೆಲ್ಲ ಆರು ಕಡೆ ಇದ್ದಾರಲ್ಲ, ಅವೆಲ್ಲ ಮಾಡೋದೇನು, ದೇವರಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೆಡಿಸ್ಬಿಡ್ತಾರೆ. ಅದಕ್ಕೆ ಅಂಥ ತದ್ವಾಕ್ಯೈ, ಅವರ ವಾಕ್ಯಗಳಿಂದ ಬುದ್ಧಿ ಕೆಟ್ಟ ಹೋಗುತ್ತೆ. ಯಾರಿಂದ ಅಂದರೆ ಅಸದಾಶ್ರಯ, ಅಸತ್ ಅಂದರೆ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನಕ್ಕೆ ಯಾರು ಗಡ್ಡು ಬಿದ್ದಿರ್ತಾರೋ ಅವ್ರ ಮಾತು ಕೇಳಿದವರು ಹಾಳಾಗ್ತಾರೆ. ಇನ್ನು ಅವ್ರು ಹಾಳಾಗೋ ಬಿಟ್ಟುಬಿಡಿ, ಅವ್ರ ಮಾತು ಕೇಳಿದವರು ಹಾಳಾಗಿ ಬಿಡ್ತಾರೆ. ಇವರೇ ಬರ ಯಾಕೆ ಹಾಗಾಯ್ತು ಅಂದರೆ, ದೇವಸ್ಯ ಮಾಯೆಯ ಸ್ಪೃಷ್ಟಾ, ಭಗವಂತನ ಬಂಧಕ ಶಕ್ತಿ ಒಳಗಾದವರು ಅಯೋಗ್ಯರು. ಅಯೋಗ್ಯರು ಕೆಟ್ಟ ಮಾತಾಡ್ತಾರೆ, ಅದ್ರ ಕೇಳಿದವರು ಕೆಟ್ಟ ಹೋಗ್ಬಿಡ್ತಾರೆ. ಕೆಟ್ಟ ಹೋಗದಿರ್ಬೇಕಾದ್ರೆ ಒಂದು ಉಪಾಯ ಏನು ಅಂದರೆ, ಆತ್ಮನಿ ಉಪ್ತ ಅಮಲಾತ್ಮನಾಂ, ಅದಕ್ಕೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಆ ಮಾತು ಯಾವಾಗಲೂ ಕೂಡ ಶಾಸ್ತ್ರದ ಸಂಪರ್ಕ ನಮಗಿದ್ರೆ ಅಂಥವ್ರ ಮಾತು ಕೇಳಿ ನಮಗೇನಾಗೋದಿಲ್ಲ, ಏ ಬುದ್ಧಿ ಕೆಡೋದಿಲ್ಲ. ಇಲ್ಲವ್ರು ಏನಾಗುತ್ತೆ, ಒಂದು ಒನ್ ಸೈಡೆಡ್ ಆಗಿಬಿಡುತ್ತೆ. ನಡೆದ್ರೆ ಹಾಗೆ ತಾನೆ, ಅವರಿಗೆ ಎಷ್ಟು ಮೀಡಿಯಾ ಇವತ್ತು ಅಂತ ಕೇಳಿದರೆ ಟಿ ವಿ ರೇಡಿಯೋ ಅದು ಇದು ಇರೋದೆಲ್ಲ ಅವ್ರ ಕಡೆ ಇರುತ್ತೆ, ಮೊಬೈಲ್ ಸಮೇತ. ನಮ್ಮ ಕಡೆ ಇರೋ ಎಲ್ಲೋ ಒಂದೊಂದು ಪ್ರಾಡಕ್ಟ್ ಪ್ರವಚನ ಅಷ್ಟೇ ರೀ, ಅದು ಯಾವಾಗಲೋ ಒಮ್ಮೆ. ಅಂದಮೇಲೆ ಏನು ಎಫೆಕ್ಟ್ ಇರುತ್ತೆ ಅದರೊಳಗೆ, ಏನಾಗಬೇಕು ಅದಕ್ಕೆ? ಈಗ ಪೂರ್ತಿ ಬಿಟ್ಟವ್ರಿಗೆ ಅದು ಎತ್ತ ಮುಗಿದು ಹೋಯ್ತು. ಪೂರ್ತಿ ಬಿಟ್ಟವ್ರು ಏನು ಮಾಡಿದ್ರು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಇದು ಕಲಿಯ ಒಂದು ದೋಷವನ್ನು ಪರಿಹಾರ ಮಾಡಿಕೊಡೋದಕ್ಕೆ ಇರತಕ್ಕಂಥ ಒಂದೇ ಉಪಾಯ ಆದರೆ, ಪ್ರಬಲಂ ಕುರು ಮಾನಸ ಮೀಶಪದೆ, ದೇವರ ವಾಕ್ಯಗಳ ಬಗ್ಗೆ ಅವ್ರ ವಾಕ್ಯದ ನಾನು ಬುದ್ಧಿ ಕೆಡದಿರಬೇಕಾದ್ರೆ ದೇವ್ರ ವಾಕ್ಯದಂತ ಕಂಡುಬಿಡೋದು. ಈ ವಾಕ್ಯನೂ ವಾಕ್ಯ, ಆ ವಾಕ್ಯನೂ ವಾಕ್ಯ. ಅಸದಾಶ್ರಯೈ, ಅಸತ್ತನ್ನು ಆಶ್ರಯಿಸಿರ್ತಕ್ಕಂಥ ಜನಗಳ ಮಾತು ಬುದ್ಧಿ ಕೆಡಿಸುತ್ತೆ. ಆಪೋಸಿಟ್ ಏನು ಅದಕ್ಕೆ? ಸದಾಶ್ರಯರು. ಸದ್ ಇತ್ತಿ ಪ್ರಾಣ, ಸತ್ ಅಂದರೆ ಪ್ರಾಣ ಅಂತ ಉಪನಿಷತ್ತಿನ ಅರ್ಥ. ಸೊ ಸರ್ವಮೂಲ ಗ್ರಂಥಾದಿಗಳನ್ನು ಹಿಡಿದವ್ರಿಗೆ ಏನಾಗೋದಿಲ್ಲ, ಬುದ್ಧಿ ಕೆಡೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದು ರೆಮಿಡಿ. ಕಲಿಯನ್ನು ಗೆಲ್ಲದಕ್ಕಿರ್ತಕ್ಕಂಥ ಭಾಳ ಸುಲಭವಾದ ಉಪಾಯವನ್ನು ಹೇಳ್ತಾರೆ. ಬಿಟ್ಟಿರೋ ಎಷ್ಟು ಜನ ಅಂತ ನಮಗೆ ಗೊತ್ತಿವತ್ತು. ದೇವಸ್ಯ ಮಾಯೆಯ ಸ್ಪೃಷ್ಟಾ, ಇಲ್ಲಿ ಮಾಯಾ ಶಬ್ದಕ್ಕೆ ಬಂಧಕ ಶಕ್ತಿ ಅಂತ ಅರ್ಥ. ಬಂಧಕ ಶಕ್ತಿ, ಇಚ್ಛೆ ಬಂಧಕ ಶಕ್ತಿ, ಮಾಯ ಅನೇಕ ಅರ್ಥಗಳು. ಇಲ್ಲಿ ಯಾವುದು ಬೇಕು ಅಂತ ಕೇಳಿದರೆ ಅದನ್ನು ತಗೊಳ್ತದೆ. ಏಚಾನ್ಯ ಅಸದಾಶ್ರಯ ಭ್ರಾಮ್ಯತೆ ಧೀಹಿ ನ ತದ್ವಾಕ್ಯೈ ಆತ್ಮನಿ ಉಪ್ತ ಅಮಲಾತ್ಮನಾಂ, ಆತ್ಮನಿ ಉಪ್ತಾನಾಂ ಸಂತತ ನ್ಯಸ್ತ ನಿರ್ದೋಷ ಮನಸಾಂ. ಉಪ್ತ ಅಂದರೆ ನ್ಯಸ್ತ, ಉಪ್ತ ನ್ಯಸ್ತ ಅಂತ ಮನಸ್ಸಿದ್ದವರಿಗೆ ಮಾತ್ರ ಬುದ್ಧಿ ಕೆಡೋದಿಲ್ಲ. ಪ್ರದರ್ಶ ಅತಪ್ತ ತವಸಾಂ ಅವಿತೃಪ್ತ ದೃಶಾಂ ಋಣಾಂ ಆದಾಯಾಂತರಧಾತ್ಯಸ್ತು ಸ್ವಬಿಂಬಂ ಲೋಕಲೋಚನಂ. ಕೃಷ್ಣದ ಬಗ್ಗೆ ತಪ್ಪು ತಿಳಿದುಕೊಳ್ಳೋಕೆ ಎಲ್ಲಿ ಶುರುವಾಗುತ್ತೆ ಅಂದರೆ, ನಮ್ಮಂತೆ ಹುಟ್ಟಿದ, ನಮ್ಮಂತೆ ದೇಹ ಬಿಟ್ಟ, ಅಲ್ಲಿ ದೇವರು ನಮ್ಮಂತೆ ಅಂತ ಆಗಿಬಿಡ್ತಾನೆ. ಆದರೆ ದೇವರು ಹಾಗೆ ಮಾಡಿಲ್ಲ ಅಂತ ಹೇಳ್ತಾರೆ. ಪ್ರದರ್ಶ್ಯ ಅತಪ್ತ ತಮಸಾಂ ಅವಿತೃಪ್ತ ದೃಶಾಂ ಋಣಾಂ ಆದಾಯ ಅಂತರಧಾತ್ ಯಸ್ತು ಸ್ವಬಿಂಬಂ ಲೋಕಲೋಚನಂ. ಕೃಷ್ಣ ಸ್ವಬಿಂಬಂ ತನ್ನ ರೂಪವನ್ನು ಆದಾಯ ತೋರಿಸ್ದ, ಅಂತರಧಾತ್ ಮರೆ ಮಾಡಿದ ಅಷ್ಟೇ ಹೊರತು ಏನು ಮಾಡಲಿಲ್ಲ, ಹುಟ್ಟಿ ಬರಲಿಲ್ಲ. ಸೊ ಭಾಗವತದ ವಾಕ್ಯದಲ್ಲೇ ಕೃಷ್ಣನಿಗೆ ಹುಟ್ಟಿಲ್ಲ ಎಂಬುದನ್ನು ಹೇಳ್ತಾರೆ. ಏ ಜ್ಞಾನಿ ಬುದ್ಧಿ ವಿಷಯೋ ಹರಿಹಿ ಸ ಏವಾಯಂ ಕೃಷ್ಣ ಇತ್ಯಾಹ ಪ್ರದರ್ಶಿ. ಜ್ಞಾನಿಗಳು ಹೀ ಸರಿಯಾಗಿ ತಿಳ್ಕೊಂಡ್ರು, ಉಳಿದವರು ತಪ್ಪಾಗಿ ತಿಳ್ಕೊಂಡ್ರು. ಪ್ರದರ್ಶಿ ಅತಪ್ತ ತಪಸ್ಸಾಂ, ದೇವರಿಗೆಲ್ಲ ಉಳಿದವರಿಗೆಲ್ಲ ಏನಾಗುತ್ತೆ, ಅತಪ್ತ ತಪಸ್ಸಾಂ, ಯಾರು ತಪಸ್ಸು ಮಾಡಿಲ್ಲ ಅವರಿಗೆಲ್ಲ ಕೂಡ ಏನದು, ದೇವರು ತಪ್ಪಾಗಿ ತಿಳಿತಾರೆ. ಯಾರು ತಪಸ್ಸು ಮಾಡಿರ್ತಾರೋ ಅವರಿಗೆ ಸರಿಯಾಗಿ ತಿಳಿತಾರೆ. ಅದಕ್ಕೆ ಅತಪ್ತ ತಪಸ್ಸಾಂ ಅಸ್ಮಿನ್ ಜನ್ಮನಿ ಇತಿ ಶೇಷ, ಈ ಜನ್ಮದಲ್ಲಿ ಯಾರು ತಪಸ್ಸು ಮಾಡಿಲ್ಲ ಅವರಿಗೆ ದೇವರು ತಿಳಿಯೋದಿಲ್ಲ. ಅನೇರ ಪೂರ್ವ ತಪ್ತ ತಪಸ್ತ್ವಂ ತೂತೂಚ್ಯತೆ, ಯಾರ್ಯಾರು ದೇವರು ಸರಿಯಾಗಿ ಅರ್ಥ ಮಾಡಿಕೊಂಡವರೆಲ್ಲ ತಪಸ್ಸು ಮಾಡಿದವರು. ಸ್ವಬಿಂಬಮಿತಿ, ರೂಪದ ಜ್ಞಾನ ಬರಬೇಕಾದ್ರೆ ಕಣ್ಣು ಹೇಗಿರಬೇಕೋ, ತಪಸ್ಸಿಂದ ಹೋದರೆ ದೇವರ ವಿಷಯ ತಿಳಿಯೋದಿಲ್ಲ. ಸ್ವಬಿಂಬಮಿತಿ ಸಚ್ಚಿದಾನಂದ ಲಕ್ಷಣಂ ಸ್ವರೂಪಂ, ಸ್ವಾಬಿಂಬಂ ಸ್ವಾಬಿಂಬಂ, ತನ್ನ ಬಿಂಬ ಅಂದರೆ ಮೂಲ ರೂಪ. ಅದೆಂಥದ್ದದು? ಸಚ್ಚಿದಾನಂದ ಲಕ್ಷಣಂ, ಸತ್ ಚಿತ್ ಆನಂದ ಲಕ್ಷಣಂ ಅಂಥ ರೂಪವನ್ನು ತತ್ಪ್ರತಿಮಾ ಚ ಗೃಹ್ಯತೆ, ದೇವರು ಆತನ ಪ್ರತಿಮೆ. ತೇನ ಜ್ಞಾನಿನಾಂ ಸಾಕ್ಷಾತ್ ಇತರೇಷಾಂ ಇತರದ್ ರೂಪಂ ಇತಿ ಜ್ಞಾಯತೆ, ಜ್ಞಾನಿಗಳಿಗೆ ಸಾಕ್ಷಾತ್ತಾಗಿ ದೇವ ಕೃಷ್ಣ ಅರ್ಥ ಅದ, ಉಳಿದವರು ಬರೀ ದೇಹ ಕಾಣಿಸ್ತಿತ್ತಷ್ಟೇ. ಲೋಕಸ್ಯ ಜನಸ್ಯ ಲೋಚನಂ ನೈ ನೇತ್ರಂ ಯಸ್ಮಿನ್ ತಲ್ಲೋಕಲೋಚನಂ ಜನರಂಜನಂ ವಾ, ಜನಗಳಿಗೆ ಕಾಣ್ತಕ್ಕಂಥ ರೂಪವೊಂದು, ತಪಸ್ ಮಾಡಿದವರಿಗೆ ಕಾಣತಕ್ಕಂಥ ರೂಪವೊಂದು. ಸಾಲಿಗ್ರಾಮ ಕಲ್ಲು ಕಂಡ ಕಾಣತ್ತೆ, ವಿಷಯನೇ ಗೊತ್ತಿಲ್ಲ ಏನೋರಿಗೆ, ಬರೀ ಕಲ್ಲು ಕರಿ ಕಲ್ಲು ಕಂಡ ಕಾಣತ್ತೆ. ಅದು ಕೂಡ ಅರ್ಥ ಮಾಡಿಕೊಂಡವರಿಗೆ ಸನ್ನಿಧಾನ ಅಂತ ತಿಳಿಯುತ್ತೆ. ಅಥಾತ್ ಲುಂಗೃಢರ್ಥೆ ಅಂತರ್ಧಾಸ್ಯತಿ ಇತ್ಯರ್ಥ. ಕೃಷ್ಣದ ರೂಪವನ್ನು ಮರೆ ಮಾಡಿಬಿಟ್ಟ, ಇನ್ನು ಮರೆ ಮಾಡಿಲ್ಲ ಆದ್ರೆ ಮುಂದೆ ಮಾಡ್ತಾನೆ ಅಂತ ಅರ್ಥ. ಬಿಂಬೋ ಅಸ್ತ್ರೀ ಮಂಡಲ ಸಮ ಪ್ರತಿಮಾ ಮುಖ ಲಕ್ಷ್ಮಸು ಇತಿ ತುನಾ ದ್ವೇವಾವ ಬ್ರಹ್ಮಣೋ ರೂಪೇ ಇತ್ಯಾದಿ ಶ್ರುತಿಂ ಸೂಚಯತಿ. ಪ್ರದರ್ಶ್ಯ ಸ್ವಬಿಂಬಂ ಪ್ರದರ್ಶ್ಯ ಅಂತರಥಾತ್, ಅಷ್ಟೇ ತನ್ನ ರೂಪ ತೋರಿಸ್ದ, ಮರೆ ಮಾಡದ. ಅದ್ ಜನ ತಪ್ಪು ತಿಳ್ಕೊಂಡ್ ಅತಪ್ತ ತಪಸ್ಸಾಂ ಅವಿತೃಪ್ತ ದೃಶ್ಯಾಂ ಋಣಾಂ. ಯಾರು ತಪಸ್ ಮಾಡಿಲ್ಲ ಅಂಥವರಿಗೆ ದೇಹ ಮರೀತಿನೇ ತೋರಿಸಿದ, ಮತ್ತು ಉಳಿದವರದ್ದು ದೇಹ ಅಂತಲೇ ಕಂಡ. ಅಂದರೆ ತಪಸ್ ಮಾಡಿದವರಿಗೆ ಕಾಣೋ ರೀತಿ ಬೇರೆ, ತಪಸ್ ಮಾಡದೇ ಇದ್ದವರಿಗೆ ಕಾಣೋ ರೀತಿ ಬೇರೆ. ಇದನ್ನು ಕೂಡ ವಿಶ್ವಾಮಿತ್ರರು ರಾಮಾಯಣದಲ್ಲಿ ದಶರಥನೇ ಹೇಳ್ತಾರೆ. ರಾಮನ ಕಳಿಸಿಕೊಡು ಅಂತ ಕೇಳಿದ ತಕ್ಷಣ ದಶರಥ ಹೇಳ್ತಾನೆ, ರಾಮನ ಕೈಯಲ್ಲಿ ಏನಾಗುತ್ತೆ, ಪಾಪ ಬಾಲಸ್ಯ ಅಕೃತ ವಿದ್ಯಶ್ಚ. ಆತನ ಮಾತು, ಇನ್ನು ಸಣ್ಣವನು ಇನ್ನು ಓದಿ ಕೂಡ ಓದಿಲ್ಲ ರಾಮ, ಆತನ ಕೆಲಸ ನಾನೇ ಬರ್ತೀನಿ ಅಂತ ಹೇಳ್ತಾನೆ. ನಾನೇ ಬಂದ್ಬಿಡ್ತೇನೆ ಕೆಲಸ ಮಾಡ್ತೀರಿ ಅಂದರೆ ಆಗ ಹೇಳ್ತಾರೆ. ನಿನ್ನ ಯಾರತ್ತು ಗೊತ್ತಾಗೋದಿಲ್ಲ ನಿನಗೆ, ರಾಮ ಯಾರತ್ತು ಗೊತ್ತಿಲ್ಲ ನಿನಗೆ, ರಾಮ ಯಾರತ್ತು ನನಗೆ ಗೊತ್ತು ಅಂತ ಹೇಳ್ತಾನೆ. ಅಹಂ ವೇದ್ಯ ಪರಾತ್ಮಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ. ರಾಮ ಯಾರತ್ತು ನನಗೆ ಗೊತ್ತು, ವಶಿಷ್ಠೋಪಿ ಮಹಾತೇಜ, ವಶಿಷ್ಠರಿಗೆ ಗೊತ್ತು. ಇನ್ಯಾರಿಗೆ ಗೊತ್ತು ಅಂದರೆ ಈ ಅನ್ಯೇಚ ತಪಸ್ಸಿ ಸ್ಥಿತಾ, ಯಾರು ತಪಸ್ಸು ಮಾಡಿದ್ದಾರೋ ಎಲ್ಲ ಗೊತ್ತು ಅಂತ ಹೇಳ್ತಾರೆ. ಇಲ್ಲೂ ತಪಸ್ಸು ಅಲ್ಲೂ ತಪಸ್ಸು, ತಪಸ್ಸು ಮಾಡಿದವರಿಗೆ ಅದು ಅರ್ಥ ಆಗುತ್ತೆ ಹೊರತು ಉಳಿದವರಿಗೆ ಅರ್ಥ ಆಗೋದಿಲ್ಲ. ನಿನಗಿದು ಅರ್ಥ ಆಗ್ತಾ ಇಲ್ಲ ಅಂಥೇಳಿ ವಿಶ್ವಾಮಿತ್ರ ಹೇಳ್ತಾರೆ. ಇಲ್ಲಿ ಅದೇ ಮಾತು ಇಲ್ಲಿ ಬಂತು, ಅತಪ್ತ ತಪಸ್ಸಾಪ್, ಯಾರು ತಪಸ್ ಮಾಡಿಲ್ಲ ಅವರೇ ದೇವರ ವಿಷಯ ತಿಳಿಯೋದಿಲ್ಲ. ಆದಾಯಾಂತರಧಾತ್ಯಸ್ತು ಸ್ವಬಿಂಬಂ ಲೋಕಲೋಚನಂ. ಯತ್ ಆಗ ನೋಡಿ ಅರ್ಥ ಮಾಡಿಕೊಂಡವ್ರು ಪುಣ್ಯಾತ್ಮರು, ಬಿಟ್ಟು ಕಳ್ಕೊಂಡವರಲ್ಲ, ತಮ್ಮ ದೊಡ್ಡ ಅವಕಾಶ ಕಳ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಹಾ, ಯಾದವರಲ್ಲೇ ಒಂದು ಗುಂಪು, ಯಾದವರಲ್ಲೇನೆ ಎರಡು ಗುಂಪಿದ್ದಾರೆ. ಒಂದು ಗುಂಪಿದೆ ಬಹಳ ಶ್ರೇಷ್ಠವಾದ ಗುಂಪು, ಇನ್ನೊಂದು ಗುಂಪಿದೆ ಕೃಷ್ಣನ ತಿಳ್ಕೊಂಡ್ರು ಪಾಪ ನಮ್ಮೆಲ್ಲಿಗಿಂತ ಭಾರಿ ಶ್ರೇಷ್ಠ ಅಂತ ತಿಳ್ಕೊಂಡ್ರು. ಕೆಲವರಂತರೂ ಒಮ್ಮೊಮ್ಮೆ ಭ್ರಮೆನೇ ಬರ್ತಾ ಇತ್ತು, ಆದರೆ ಅದು ತಾರತಮ್ಯ ತೋರಿಸ್ತಿತ್ತು. ಕೃಷ್ಣನ್ ತಿಳ್ಕೊಂಡವರು ಎಲ್ಲರೂ ಕೂಡ, ಆದರೆ ಅದರಲ್ಲೇ ಹೇಳ್ತಾರೆ ತಿಳ್ಕೊಂಡವರು ಕೂಡ ಕಣ್ಣಾರೆ ನೋಡ್ತಿದ್ದವರು ಕೂಡ ಒಮ್ಮೊಮ್ಮೆ ತಪ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನು ಉಳಿದವರ ಸ್ಥಿತಿ ಏನು ಹೇಳಬೇಕು. ಈ ದೃಷ್ಟಿಯಲ್ಲಿ ಯಾದವರು ಎಲ್ಲರೂ ಒಂದೇ ರೀತಿ ಇರಲಿಲ್ಲ ಅನ್ನೋದು ಸ್ಪಷ್ಟ ಮಾಡಿಕೊಟ್ಟು. ಸತ್ರಾಯಿತರಾದರೆ ಉದಾಹರಣೆ, ಕೃಷ್ಣ ಏನು ಮಾಡಿದ್ರೆ ಸವಂತಕ್ಕ ಬಂದು ನೀನು ಕೇಳಿದ ಆಯ್ತೇನಂತ, ನಾ ಕೊಡೋದಿಲ್ಲ ಅಂತ ಹೇಳಿದೆ. ತಪ್ಪು ತಿಳ್ಕೊಂಡಾಗಾಯ್ತಾ ಇಲ್ಲ. ಈಗ ಜೊತೆಗೆ ಇನ್ನೇನು ಮಾಡ್ದ, ತಮ್ಮನಿಗೆ ಕೊಟ್ಟ, ದೇವರಿಗೆ ಕೊಡಲಿಲ್ಲ ತಮ್ಮನಿಗೆ ಕೊಟ್ಟ ಪ್ರಸೇನನಿಗೆ, ಅವನು ಸತ್ತೋದ. ಆಮೇಲೆ ಸುಮ್ಮನೆ ಇರಬಾರ್ದೆ, ಕೃಷ್ಣನೇ ಕಳ್ಳ ಅಂತ ಸ್ತುತಿ ಹೇಳಿಸ್ತೇವೆ. ಮತ್ತೆ ಎಷ್ಟು ಒಂದು ಸೀರಿಯಸ್ ಆಫ್ ಇದು, ಅಷ್ಟೇ ಕೃಷ್ಣನೇ ಕೊಂದವನು ಬೇರೆ, ಪ್ರಸೇನನ ಕೊಂದಿದ್ದಾರು ಕೃಷ್ಣನೇ. ಎಷ್ಟು ದೋಷ ಆರೋಪಣೆ ಮಾಡ್ತಾನೆ. ಇದೆಲ್ಲ ಏನು ಕಾರಣ ಅಂತ ಕೇಳಿದರೆ ಅತಪ್ತ ತಪಸ್ಸು. ತಪ್ತ ತಪಸ್ಸು ಅನ್ನೋದಕ್ಕೆ ಎರಡರ್ಥ, ಎಂದೊಂದು ತಪಸ್ಸು ಮಾಡದೆ ಇದ್ದ ಗುಂಪು ಒಂದು, ಆ ಜನ್ಮದಲ್ಲಿ ಮಾಡದೆ ಇದ್ದದ್ದು ಒಂದು. ಈಗ ಆ ಕ್ಷಣಕ್ಕೆ ಮಾಡಿಲ್ಲ ಅದಷ್ಟೇ, ಮತ್ತು ಆ ಕ್ಷಣಕ್ಕೆ ಸ್ಪೆಟ್ಸ್ ಹಾಕೊಂಡಿಲ್ಲ ಕಾಣೋದಿಲ್ಲ ಅಷ್ಟೇ, ಇರ್ಬೋದು. ಆ ಕ್ಷಣಕ್ಕೆ ಸ್ಪೆಟ್ಸ್ ತಂದಿಲ್ಲ ನೋಡೋಕ್ಕಾಗೋದಿಲ್ಲ ಅಂತೀವಲ್ಲ, ಆ ಥರ ತಪಸ್ಸು ಬೇಕೇ ಬೇಕು. ಯಾವ ತಪಸ್ಸು, ಏಕಾದಶಿ ಆದಿ ವ್ರತಗಳೆಲ್ಲ ಏನವು ತಪಸ್ಸು. ಮತ್ತು ತದ್ಧಿ ತಪಃ, ತದ್ಧಿ ತಪಃ ಅಧ್ಯಯನ ತಪಸ್ಸು, ಭಾರಿ ದೊಡ್ಡ ತಪಸ್ಸು ಅಂದರೆ ಪಾಠ ಪ್ರವಚನಗಳು. ಅದಕ್ಕಾಗಿ ಇದೆಷ್ಟು ತಿಳಿಸ್ತಾರೆ, ಶಾಸ್ತ್ರ ಯೋನಿತ್ವ ಅಂತ ಅರ್ಥ ಆಯ್ತಾಗ. ಈ ತಪಸ್ಸಿದು ಕೊಟ್ಟು ಶಾಸ್ತ್ರ, ಶಾಸ್ತ್ರ ಯೋನಿತ್ವ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಅದಕ್ಕೆಲ್ಲ ಅರ್ಥ ಬಂದಾಗಾಯ್ತು. ಯನ್ಮರ್ತ್ಯ ಲೀಲ ಆಚಾರ ಹಾಗೆಲ್ಲ ಕೋಟ್ ಮಾಡ್ತೇನೆ ವಾಕ್ಯನ, ಭಾಗವತದಲ್ಲೇ ಬಂದಿದೆ ಕೃಷ್ಣಂದು ಪ್ರಾಕೃತ ರೂಪ ಅಲ್ಲ ಅಂತ ಹೇಳೋದಕ್ಕೆ ಸ್ಪಷ್ಟ ತುಂಬ ಸರ್ತಿ ಕೋಟ್ ಮಾಡ್ತಾರೆ. ಇದಿಷ್ಟು ವಾಕ್ಯನ ಪ್ರದರ್ಶ ತಮಸಾಮ್, ಇದಿಷ್ಟು ಕೂಡ. ಯನ್ಮರ್ತ್ಯ ಲೀಲೋಪೈಕಂ ಸ್ವಯೋಗಂ ಸ್ವಯೋಗ ಮಾಯಾಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಧೇ ಪರಂಪದಂ ಭೂಷಣ ಭೂಷಣಾಂಗಂ. ಯನ್ಮರ್ತ್ಯ ಲೀಲೌಪೈಕಂ ಸ್ವಯೋಗ ಮಾಯಾಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಧೇ ಪರಂಪದಂ ಭೂಷಣ ಭೂಷಣಾಂಗಂ. ಅದನ್ನೇ ವರ್ಣನೆ ಮಾಡ್ತಾರೆ. ಪುನರಪಿ ಯದ್ ವಪು ಸ್ವಯೋಗ ಮಾಯಾಬಲಂ, ನಿಜವಾದ ರೂಪ ಎಂಥದ್ದು ಕೃಷ್ಣಂತಂದ್ರೆ ಸ್ವಯೋಗ ಮಾಯಾಬಲಂ ಸಂಭವಾಮಿ ಆತ್ಮಮಾಯೆಯ. ಸ್ವಯೋಗ ಮಾಯಾಬಲ ಅಂದರೆ ಸ್ವೇಚ್ಛೆಯಿಂದ, ಮಾಯಾ ಕೂಡ ಇದೆ, ಯೋಗ ಮಾಯಾಬಲಂ. ಸ್ವಯೋಗ ಅಂದರೆ ಸಾಮರ್ಥ್ಯ, ಸ್ವಂತ ಸಾಮರ್ಥ್ಯದಿಂದ ಇಚ್ಛೆಯಿಂದ ಬಂದಿದ್ದೆ ಹೊರತು ಕರ್ಮದಿಂದ ಹುಟ್ಟಿ ಬಂದ ದೇಹ ಅಲ್ಲ ದೇವರದು. ಸ್ವರೂಪೇಣ ಇಚ್ಛಾ ಸಾಮರ್ಥ್ಯಂ ದರ್ಶಯತ ಹರಿಣ ಗೃಹೀತ ಯಚ್ಚ ಮರ್ತ್ಯ ಲೀಲ ಉಪಯೋಗ. ಮತ್ತೆ ಇನ್ಯಾದಕ್ಕೆ ತಗೊಂಡ ಅಂದರೆ ಮನುಷ್ಯವಂತ ಲೀಲಾ ಮಾಡಲ ಲೋಕವತ್ತು ಲೀಲಾ ಕೈವಲ್ಯಂ ಓಂ ಲೀಲಾ ಕಲ್ವೆಲ್ಲ ತೋರ್ಸಕ್ಕೆ ಬಂದಿದ್ದಾನೆ. ಮನುಷ್ಯ ಲೀಲಾಂ ಬಾಲಕೋಮಾರಾದಿ ವಿಷಯಾಂ ಉಪಯಾತೀತಿ ಹರೇನ ಸ್ವತಃ ಏಕ ಪ್ರಕಾರ ಲಕ್ಷಣ ಮುಕ್ತಂ ಭವತಿ. ದೇವರು ಲೀಲೆಗೋಸ್ಕರ ಸಣ್ಣ ರೂಪ ದೊಡ್ಡ ರೂಪ ಅಂತ ತೋರಿಸಿದ್ದೇ ಹೊರತು ದೇವರು ಯಾವಾಗಲೂ ಕೂಡ ರೂಪ ರೂಪದಲ್ಲಿ ಭೇದ ಇಲ್ಲ ಅಂತ ತಿಳಿಸಿದರು. ಸ್ವಸ್ಯ ಕೃಷ್ಣಸ್ಯ ಚ ವಿಸ್ಮಾಪನಂ ವಿಸ್ಮಯಕರ, ಲೋಕಕ್ಕೆ ವಿಸ್ಮಯ ಉಂಟು ಮಾಡತಕ್ಕಂಥ ರೂಪ ಅದು. ಅದೇ ಹೇಳಿದ್ರಲ್ಲ ತಮದ್ಭುತಂ ಅದ್ಭುತಂ ಬಾಲಕ ಮಂಬೂಜೇಷ್ಠಣಂ, ಅದ್ಭುತ ಅಂದರೆ ವಿಸ್ಮಯ ಹುಟ್ಟಿಸೋದೆಲ್ಲ ಅದ್ಭುತ. ವಿಸ್ಮಯಕರ. ಎಚ್ಚ ಸೌಭಗರ್ಧೇ, ಸೌಭಗ ಅಂದರೆ ಸೌಂದರ್ಯ, ಸೌಂದರ್ಯ ಸಮೃದ್ಧೇ ಪರಂ ಪದಂ ಸ್ಥಾನಂ, ಸೌಂದರ್ಯದ ಕ್ಲೈಮ್ಯಾಕ್ಸ್ ಸಾಕ್ಷಾನ್ ಮನ್ಮಥ ಮನ್ಮಥಃ, ಒಳ್ಳೆ ರೂಪಕ್ಕೆ ಮನ್ಮಥ ಎಕ್ಸಾಂಪಲ್, ಕೃಷ್ಣ ಮನ್ಮಥ ಮನ್ಮಥ. ಆದ್ದರಿಂದ ಸೌಂದರ್ಯ ಸಮೃದ್ಧೇ ಪರಂ ಪದಂ, ಸೌಂದರ್ಯದ ಸಮೃದ್ಧಿಗೆ ಅಲ್ಟಿಮೇಟ್ ಸೋರ್ಸ್. ಎಚ್ಚ ಭೂಷಣಾನಮಿ ಭೂಷಣಾನಿ ಅಂಗಾನಿ ಯಸ್ಮಿನ್ ತತ್, ಕೃಷ್ಣನ ಪ್ರತಿಯೊಂದು ಅವಯವಗಳು ಏನವೋ ಭೂಷಣಕ್ಕಿಂತ ಭೂಷಣ, ಭೂಷಣಕ್ಕಿಂತ ಭೂಷಣ, ಭೂಷಣಕ್ಕೆ ಭೂಷಣ, ಇದು ಭೂಷಣ ಅಂತಾರಲ್ಲ ಹಾಗೆ. ಅಂಥ ರೂಪವನ್ನು ಜನ ಅರ್ಥ ಮಾಡಿಕೊಳ್ಳಿಲ್ಲ, ಅದನ್ನು ತೋರಿಸ್ತ ಮರೆ ಮಾಡಿದ್ನೇ ಹೊರತು ಆತನಿಗೆ ರೂಪ ಪ್ರಾಪ್ತಿ ಅಂತಿಲ್ಲ. ರೂಪ ದರ್ಶನ ಬೇರೆ, ರೂಪ ಪ್ರಾಪ್ತಿ ಬೇರೆ. ಯನ್ಮರ್ತ್ಯಲೀಲೌಪೈಕಂ ಸ್ವಯೋಗ ಮಾಯಾಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಧೇ ಪರಂಪದಂ ಭೂಷಣ ಭೂಷಣಾಂಗಂ. ಯದ್ಧರ್ಮಸೂನೋರ್ಪತರಾಜಸೂಯೇ ನಿರೀಕ್ಷ ದೃಕ್ಸ್ವಸ್ತಯನಂ ತ್ರಿಲೋಕಃ ಕಾಸ್ತೇನ ಚಾತ್ರೋಪಗತಂ ವಿಧಾತ್ತುಃ ಅರ್ವಾಕ್ಸೃತೌ ಕೌಶಲ ಮಿತ್ಯಮನ್ಯತ. ಇನ್ನೂ ವರ್ಣನೆ ಮಾಡ್ತಾರೆ ಕೃಷ್ಣರು, ಅನೇಕ ರೀತಿ ವರ್ಣನೆ ಮಾಡ್ತಾರೆ. ಇವೆಲ್ಲ ಧ್ಯಾನಕ್ಕೆ ಬಹಳ ಮುಖ್ಯವಾದಂಥ ಪಾತಗಳು. ಯದ್ಧರ್ಮಸೂನೋಹೋ ಪತ ರಾಜಸೂಯೇ, ಆ ರೂಪ ಯಾವುದು ಅಂದರೆ ಧರ್ಮಸೂನೋಹೋ ರಾಜಸೂಯೇ, ಧರ್ಮಸೂನು ಧರ್ಮರಾಜ. ಅಥವಾ ರಾಜಸೂಯಾಗ ಮಾಡಿದಾಗ ನಿರೀಕ್ಷ ಎಲ್ಲ ಜನ ಅಲ್ಲಿ ಬಂದರು, ಅಲ್ಲಿ ಬರದೇ ಇದ್ದ ಜನಗಳೇ ಇಲ್ಲ, ಬ್ರಹ್ಮದೇವರಿಂದ ಹಿಡಿದು ದುರ್ಯೋಧನವರಿಗೆಲ್ಲ ಬಂದಿದ್ದರು. ಬ್ರಹ್ಮದೇವರು ಪ್ರಾರಂಭ, ದೇವರು ಹೈಯೆಸ್ಟ್, ಅವರು ವರ್ಷ್ಟ್ ಅಂದರೆ ದುರ್ಯೋಧನ, ಎಲ್ಲ ಸೇರಿದ್ದರು. ಅದಕ್ಕೆ ಅಲ್ಲಿ ಏನಂತ ಹೇಳ್ತಾರೆ ಅದನ್ನು, ತತ್ರ ಸರ್ವ ಜಗದೇಕ ಸಂಗಮೆ, ಜಗತ್ತಿನ ಮಹಾಸಮ್ಮೇಳನ ಅಂತ ಕರೀತಾರೆ. ಅವರಿವರು ಯಾವುದೋ ವಿಶ್ವದ ಎಲ್ಲರೂ ಬಂದ ಕಾಲ, ಅದಕ್ಕೆ ಹೇಳ್ತಾರೆ ನಿರೀಕ್ಷ. ತ್ರಿಲೋಕಃ, ಮೂರು ಲೋಕದ ಜನ ಅಲ್ಲಿದ್ದರು, ಮೂರು ಲೋಕದ ಜನ ಕೂಡ ಸುತ್ತ ನಿರೀಕ್ಷ ಕೃಷ್ಣ ನೋಡಿದ್ರಾಗ. ಆ ರಾಶಿಯಾಗ ನೋಡೋದಕ್ಕಿಂತ ಭಾರಿ ಇಂಪಾರ್ಟೆಂಟ್ ಯಾವುದಾಗಿತ್ತು ಅವರಿಗೆ, ಕೃಷ್ಣ ನೋಡೋದು ಇಂಪಾರ್ಟೆಂಟ್ ಆಗಿತ್ತು. ದೃಕ್ಸ್ವಸ್ಥೆಯನ ಯಾತ್ ಕೃಷ್ಣ ಎಂಥವನು ಅಂದರೆ ಕಣ್ಣಿಗೆ ಅತ್ಯಂತ ಮಂಗಳಕರ, ಕಂಗಳಿತ್ಯಾತಕೋ ಕಾವೇರಿ ರಂಗನ ನೋಡ್ತೇವೆ ಎಲ್ಲ ಇಂಥ ಮಾತುಗಳೇ. ದೃಕ್ಸ್ವಸ್ಥೆಯನ ಕಣ್ಣಿಗೆ ಅತ್ಯಂತ ಮಂಗಳಕರವಾದ ದೃಶ್ಯ ಅಂತ ಕೃಷ್ಣ ನೋಡೋದು. ಅದಕ್ಕಾಗಿ ರಾಶಿಯಾಗಿ ಬಂದರು ನೋಡಿದರು. ಕಾರ್ಸ್ನೇನ ಚಾತ್ರ ಉಪಗತಂ ವಿಧಾತು, ಅದೊಂದು ಜನ ಮಾತಾಡ್ಕೊಂಡ್ರಂತೆ ಏನಂತ, ಅಬ್ಬ ಬ್ರಹ್ಮದೇವರ ಸೃಷ್ಟಿ ಬೆಸ್ಟ್ ಅಂದ್ರೆ ಇಲ್ಲಿ ನೋಡು ಅಂತ ಹೇಳ್ತಾರೆ. ಬ್ರಹ್ಮದೇವರ ದೃಷ್ಟಿ ಯಾವುದು ಅಂತ ಕೇಳಿದ್ರೆ ಬೆಸ್ಟ್ ಬೇಕಂದ್ರೆ ಇದೇನೆ, ಆಕ್ಚುಲಿ ಬ್ರಹ್ಮದೇವರು ಬೇಕಲ್ಲ ಅದು, ಅರ್ಥ ಆಯ್ತಾ? ತಿಳ್ಕೊಂಡವ್ರು ಹಾಗಿದ್ದಾರೆ. ಅಕಸ್ಮಾತ್ ಏನಾದ ಕರೆಯೋದಾದ್ರೆ ಬ್ರಹ್ಮದೇವರ ಸೃಷ್ಟಿ ಕೊನೆ ಅಂತ ಯಾವ್ದನ್ನು ಕರಿಬೇಕು ನಾವು, ಇದನ್ನು ಕರಿಬೇಕು ಕೃಷ್ಣನ ಬಗ್ಗೆ ಅಂತ. ಅದಕ್ಕೆ ತ್ರಿಲೋಕ ಸುಂದರ ಮನ್ಮಥ ಮನ್ಮಥ ಅನ್ನೋದಕ್ಕೆ ಅರ್ಥ ಅದು. ಕಾರ್ಸ್ನೇನ ಚ ಅತ್ರ ಉಪಗತಂ ವಿಧಾತು ಅರ್ವಾಕ್ ಶ್ರುತ, ಶ್ರುತಿ ಅಂದರೆ ಸೃಷ್ಟಿ. ಕೌಶಲಂ ಇತಿ ಅಮನ್ಯತ, ಕಾರ್ಸ್ನೇನ ಕೌಶಲಂ, ಬ್ರಹ್ಮದೇವರು ಎಲ್ಲ ವಿಧವಾದಂಥ ಇದನ್ನು ಹಾಕಿ ಸೃಷ್ಟಿ ಮಾಡಿದರೆ ಕೃಷ್ಣ ಬಂದಿದ್ದಾನೆ ಅಂತ ಅರ್ಥ. ಕಾರ್ಸ್ನೇನ ಚ ಅತ್ರ ಉಪಗತಂ ವಿಧಾತು ಅರ್ವಾಕ್ ಶ್ರುತ ಕೌಶಲ ವಿತ್ಯಮನ್ಯತ. ಪುನರಪಿ ಕೀದೃಶ್ಯಂ ವರ್ಣನೆ ಮಾಡ್ತಾರೆ. ಧರ್ಮಸೂನೋಹ ರಾಜಸೂಯೇ ಯಜ್ಞೇ ಪಶ್ಯತಃ ಜನಸ್ಯ, ನೋಡಕ್ಕೆ ಹೊರಟಾಗ ದೃಶ್ಯಾಂ ಸ್ವಸ್ತಯನಂ ಆನಂದಾಶ್ರಯಂ, ಕೆಲವು ವಸ್ತು ನೋಡಿದರೆ ಆನಂದ ಆಗುತ್ತೆ, ಕೃಷ್ಣ ನೋಡ್ತಿರ್ಲಿಕ್ಕೆ ಆನಂದ ಆಗ್ತಾ ಇತ್ತು. ವಂದೇ ವಂದ್ಯಂ ಸದಾನಂದಂ. ಯದ್ವಪುಹು ನಿರೀಕ್ಷ ತ್ರಿಲೋಕ ಇತಿ ಅಮನ್ಯತ, ಮೂರು ಲೋಕ ಯೋಚನೆ ಮಾಡಿತು ಕಥಂ ವಿಧಾತು ವಿರಿಂಚಸ್ಯ ಅರ್ವಾಕ್ ಶ್ರುತೌ ಅಂತ್ಯಸೃಷ್ಟೌ ಕಾರ್ಸ್ನೇನ ಕೌಶಲಂ ಮಾತ್ರ ಕೃಷ್ಣ ಉಪುಷಿ ಉಪಗತಂ ಪರ್ಯಾಪ್ತವಿತಿ. ಕೃಷ್ಣ ಬ್ರಹ್ಮದೇವರ ಎಲ್ಲ ಸೃಷ್ಟಿಯು ಕೂಡ ಒಂದೇ ಕಡೆ ಸೇರ್ಕೊಂಡಂತೆ ಆಗಿದೆ ಅಂತ ಅಂದ್ಕೊಂಡ್ರು. ಯಾವಾಗ ಏನಾಗ್ತಾ ಬರುತ್ತೆ, ಒಂದು ಮಾಡ್ತಾ 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 ಎಕ್ಸ್ಪೀರಿಯೆನ್ಸ್ ಸೇರಿದಾಗ ಏನಾಗುತ್ತೆ, ಅದು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಬ್ರಹ್ಮದೇವ ಸೃಷ್ಟಿ ಮಾಡ್ತಾ ಮಾಡಿ ಕೊನೆಯ ಕೃಷ್ಣನ ಸೃಷ್ಟಿ ಮಾಡಿರಬೇಕು, ಅದಕ್ಕೇ ಅಷ್ಟೇ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತಾರೆ. ಹ್ಯಾಂಡ್ ಬರೆದು 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 ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು, ಆ ರೀತಿಯಲ್ಲಿ ಆಗಿರಬೇಕು ಅಂತ ಮಾತಾಡಿಕೊಂಡ್ರು. ಕೌಶಲ ಪತ್ರ ಕೃಷ್ಣವೂಕ್ಷಿ ಉಪಗತಂ ಪರ್ಯಾಪ್ತಮಿತಿ ನೈತ ಸತ್ಯಮಿತ್ಯಾ ಯತಿ. ಆದರೆ ತಮಾಷೆ ಅಂದರೆ ಅದು ಸುಳ್ಳೋದು. ಈ ಮತ್ತೆ ಆ್ಯಕ್ಚುಲಿ ಏನದು, ಬ್ರಹ್ಮದೇವ ಸೃಷ್ಟಿ ಮಾಡಿದ್ದೇ ಅಲ್ಲ ಅಂಬೋದು ಇದು. ಒಂದು ದೃಷ್ಟಿಯಿಂದ ಕೃಷ್ಣನ ಬೆಸ್ಟ್ ಅಂತ ಅರ್ಥ ಮಾಡ್ಕೊಂಡು ಕರೆಕ್ಟೇ, ಬ್ರಹ್ಮದೇವ ಸೃಷ್ಟಿ ಅಂತ ತಿಳ್ಕೊಂಡಿದ್ದು ಮಾತ್ರ ತಪ್ಪದು. ಅನೇನ ತ್ರಿಲೋಕಸ್ಯ ಅಜ್ಞಾನಂ ಆಶ್ಚರ್ಯವಿತಿ ವಿಸ್ವಯಂ ಕರೋತಿ. ಮೂರು ಲೋಕ ಜನ ನೋಡಿದ್ರು ತಪ್ಪು ತಿಳ್ಕೊಂಡ್ಬಿಟ್ರಲ್ಲ, ಒಂದು ಅನ್ಕೋಬೇಕಾಗಿತ್ತು ಅವ್ರು ಏನಂತ, ಈ ರೀತಿ ಅನ್ಕೋಬೇಕಾಗಿತ್ತು. ಇದು ಬ್ರಹ್ಮದೇವರು ಮಾಡೋ ಸೃಷ್ಟಿ ಅಲ್ಲ ಬಿಡಿ ಅನ್ಕೋಬೇಕಾಗಿತ್ತು. ಏನು ಅನ್ಕೋಬೇಕಾಗಿತ್ತು ಅವರು, ಇದು ಬ್ರಹ್ಮದೇವರು ಮಾಡೋ ಚಾನ್ಸೇ ಇಲ್ಲ ಅದನ್ನು. ಯಾತಕ್ಕೆ ಇಂಥದ್ದು ಬ್ರಹ್ಮದೇವರು ಹೇಗೆ ಮಾಡ್ತಾರೆ ಅಂತ ಕೇಳಬೇಕಾಗಿತ್ತು. ಅದು ಕರೆಕ್ಟ್. ಯಾರು ಹೇಳ್ತಾರೆ, ಯಾರೋ ಯಾರೋ ಮಾಡಿದ್ರೆ ಅವ್ರು ಮಾಡ್ತಾರೆ, ಹಣೆವಾರ ಸಾಧ್ಯನೇ ಇಲ್ಲ, ಬೇರೆ ಯಾರೋ ಮಾಡಿರಬೇಕು ಅಂತ ಹೇಳ್ತಾರೆ. ಅವನು ಏನು ಕೊಟ್ಟು ಕೆಡಿಸಿ ಹಾಕಿಬಿಡ್ತಾನೆ, ಇಂಥದ್ದು ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಹೇಗೆ, ಬ್ರಹ್ಮದೇವರು ಬೆಸ್ಟೇ. ಆದರೆ ಕೃಷ್ಣನ ಸೃಷ್ಟಿ ಮಾಡೋಷ್ಟಲ್ಲ, ಈಗ ಬ್ರಹ್ಮದೇವರೇ ಹಾಗಿಲ್ಲ. ಯಾಕೆಂದರೆ ಬ್ರಹ್ಮದೇವರೇ ಕೃಷ್ಣನಂತ ಇಲ್ಲ ಅಂದಮೇಲೆ ಅವ್ರ ಸೃಷ್ಟಿಯಾಗೋ ಚಾನ್ಸೇ ಇಲ್ಲ. ಅದನ್ನೇ ಹೊಗಳಿದಾಗ ಮಾಡಿ ಎಲ್ಲಿ ತಪ್ಪಿದೆ ಅಂತ ತೋರಿಸ್ತಾರೆ. ಮತೇತಿ, ಅದಕ್ಕೆ ಎಲ್ಲಿ ಪದ ಹಾಕಿದ್ದಾರೆ, ಧರ್ಮಸೂನೋರ್ ಬತ, ಬತ ಅಂದರೆ ಅಯ್ಯೋ ಅನ್ನೋ ಪದ. ಇಷ್ಟು ತಿಳ್ಕೊಂಡ್ರೆ ಹೀಗಾಯ್ತಲ್ಲ, ಅನೇನ ತ್ರಿಲೋಕ ತ್ರಿಲೋಕಸ್ತು ಅಜ್ಞಾ ತ್ರಿಲೋಕಸ್ಯ ಅಜ್ಞಾನಂ ಆಶ್ಚರ್ಯಮಿತಿ ವಿಸ್ಮಯಂ ಕರೋತಿ. ಆನಂದ ರೂಪಂ ದೃಷ್ಟ್ವಾಪಿ ಲೋಕೋ ಭೌತಿಕಮೇವತು ಮನ್ಯತೆ ವಿಷ್ಣು ರೂಪಂಚಾಹೋ ಭ್ರಾಂತಿ ಭ್ರಾಂತಿರ್ ಬಹುಸ್ಥಿತ ಇತಿ ವಚನ. ಅದಕ್ಕೇನೆ ಕೃಷ್ಣನ ಅಷ್ಟು ರೂಪ ನೋಡಿದ ಮೇಲೂ ಕೂಡ ಇದೇನು ತಿಳ್ಕೊಂಡ್ರು, ಇನ್ನೂ ಲೋಕ ಸೃಷ್ಟಿ ಅಂತ ತಿಳ್ಕೊಂಡ್ರಲ್ಲ, ಎಷ್ಟು ಆಶ್ಚರ್ಯ, ತಿಳ್ಕೊಬಾರ್ದಾಗಿತ್ತು ಅಂತ ಹೇಳ್ತಾರೆ. ಉದಾಹರಣೆಗೆ ಇವತ್ತು ರಾತ್ರಿ ಇದೆ, ಎಷ್ಟೇ ದೀಪ ಹಚ್ಚಿದ್ರು ದೀಪಗಳೇವು, ಸೂರ್ಯ ನೋಡಿದ ಇದ್ಯಾವ ದೀಪ ಅಂತ ಯೋಚನೆ ಮಾಡಿದ್ರೆ ಹಾಗೆ ಹಾಗೆ ಈ ನಾವು ಸೃಷ್ಟಿ ಮಾಡಿ ಯಾವ ದೀಪದಲ್ಲೂ ಸೂರ್ಯ ಸೇರೋದಿಲ್ಲ, ಅರ್ಥ ಆಯ್ತಾ? ಆದ್ರೆ ಅರ್ಥ ಮಾಡ್ಕೊಳ್ಳದೆ ಯಾರು ಹುಡುಕ್ಬೋದು, ಒಳ್ಳೆ ಭಾರಿ ದೊಡ್ಡ ದೀಪ ಹಚ್ಚಿರ್ತಾರೆ ಕಳಿಸ್ಬೇಕು ಅವನ್ನ ತಿಳ್ಕೊಂಡ್ರೆ ಹಾಗೆ ಹಾಗೆ ತಪ್ಪು ಕಲ್ಪನೆ. ಮತೇತಿ ಜ್ಞಾನ ಜ್ಞಾನಿ ಅಜ್ಞಾನಿ ನಮ್ಮ ಸಮುಚ್ಚಯ ಚಕಾರ ತಥಾಚೈವಂ ಯೋಜನ. ಅತ್ರ ಜೀವರಾಶೌ ತ್ರಿಷು ವೇದಾದಿಷು ಲೋಕ ಪ್ರಕಾಶೋ ಜ್ಞಾನಂ ಯಶ ಸ ತಥಾ ವೇದೈಕ ಪ್ರಮಾಣೋ ಜನೋ ಧರ್ಮಸೂನೋ ರಾಜಸೂಯೇ ಉಪಗತಂ ಸರ್ವಾಧಿಕತ್ವೇನ ಸರ್ವಾಧಿಕತ್ವೇನ ಸ್ಥಿತಂ ಯದ್ವಪುರ್ ನಿರೀಕ್ಷ ಶ್ರುತೌ ಮನುಷ್ಯ ಸೃಷ್ಟಿ ಮಾರ್ಗೇ ಪ್ರವರ್ತಮಾನಶ್ಚ ವಿಧಾತು ಯತ್ ಕಾಸ್ನೇನ ಕೌಶಲಂ ಮಂಗಲ ವಿಷಯಂ ನಿರ್ಮಾಣ ಪಾಠವು ತದರ್ವಾಕ್ ನೀಚವಿತಿ ಅಮನ್ಯತಾ. ಉಳಿದೆಲ್ಲ ಕಡಿಮೆನೆ, ಇದು ಬೆಸ್ಟ್ ಅಂತ ತಿಳ್ಕೊಂಡ್ರು. ಶ್ರೀಕೃಷ್ಣ ಸೌಂದರ್ಯ ಆಕೃತಿ ಮತ್ತು ಅಕೃತ್ರಿಮತ್ವ ತಥೇವ ಅನಂತತ್ವಾಚ್ಚ ನಾಥ ಜ್ಞಾನಿ ಅಜ್ಞಾನಿನಾಂ ಜ್ಞಾನೇವ ಜ್ಞಾನೇವ ವೈಚಿತ್ರ್ಯಂ ಅಹೋ ಇತಿ ಆಸ್ವಾದಯತಿ ತಥಾಚೈವಂ ಯೋಜನ. ಅತ್ರ ಜೀವರಾಶೌ ತ್ರಿಷು ವೇದಾದಿಷು ಲೋಕ ಪ್ರಕಾಶೋ ಜ್ಞಾನಂ ಯಶ ಸ ತಥಾ ತದೈಕ ವೇದೈಕ ಪ್ರಮಾಣೋ ಜನೋ. ಅದನ್ನು ಇನ್ನೂ ರೀತಿ ಅರ್ಥ ಮಾಡಿಕೊಂಡ್ರು. ಬೇರೆ ರೀತಿ ಅರ್ಥ ಈಗ ತ್ರಿಲೋಕ, ತ್ರಿಲೋಕ ಅಂದರೆ ತ್ರಿಲೋಕ, ತ್ರಿಷು ವೇದಾದಿಷು ಲೋಕ ಪ್ರಕಾಶ, ಹೊಸ ಅರ್ಥ ಇದು. ಮೂರು ಲೋಕದ ಜನಗಳು ಅಂತ ಬಿಟ್ಬಿಟ್ಟರು ಅದನ್ನು, ಅದು ಸಾಮಾನ್ಯರವರೆಲ್ಲ ಕೂಡ. ಯಾರು ತ್ರಿಲೋಕ, ವೇದಗಳನ್ನ ಏನಂತ ಕರೀತಾರೆ, ತ್ರೈ ಅಂತ ವೇದಕ್ಕೆ ಹೆಸರು, ಋಗ್ವೇದ ಯಜುರ್ವೇದ ಸಾಮವೇದ, ಅಥರ್ವೇಣದ ಬಿಟ್ಟು ಮೂರು ವೇದ ಕರೆಯೋ ಪದ್ಧತಿ ಉಂಟು. ಅದಕ್ಕೆ ತ್ರಿಷು ಲೋಕ, ತ್ರಿಷು ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಮೂರು ವೇದಗಳಲ್ಲಿ, ಲೋಕ ಅಂದರೆ ಜ್ಞಾನ, ಲುಕ್ ಪ್ರಕಾಶೆ ಅಂತಲೇ ಧಾತು, ಲುಕ್ ಪ್ರಕಾಶೆ. ಆ ಶಾಸ್ತ್ರಜ್ಞಾನ ಇದ್ದವ್ರು ಮಾತ್ರ ಏನು ತಿಳ್ಕೊಂಡ್ಬಿಟ್ರು, ಏ ಇದನ್ನು ಬ್ರಹ್ಮದೇವರು ಮಾಡ್ತಾರಾ, ಸಾಧ್ಯ ಇಲ್ಲ ಅಂದ್ಕೊಂಡ್ಬಿಟ್ರು. ಆದ್ದರಿಂದ ಇವ್ರಿಗೆ ಜ್ಞಾನ ಇದೆ, ಇಬ್ಬರಲ್ಲೂ ಕೂಡ ನೋಡೋರು ಇಬ್ಬರೂ ಇದ್ದಾರೆ. ಬ್ರಹ್ಮದೇವರ ಸೃಷ್ಟಿ ಬೆಸ್ಟ್ ಅಂತ ತಿಳ್ಕೊಂಡ್ರು ಕೆಲವರು, ಆದರೆ ಬ್ರಹ್ಮದೇವರ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರು ಕೆಲವರು ಇರ್ತಾರೆ, ಅವ್ರು ಕರೆಕ್ಟ್ ತಿಳ್ಕೊಂಡ್ರು. ಬತ ಇದು ಆಶ್ಚರ್ಯ, ನೋಡೋರಿಗೆಲ್ಲ ಒಂದೇ ರೀತಿ ಜ್ಞಾನ ಬರಲಿಲ್ಲ ಅಂತ ಹೇಳ್ತಾರೆ. ಜನೋ ಧರ್ಮಸೂನೋ ರಾಜಸೂಯೇ ಉಪಗತಂ ಸರ್ವಾಧಿಕತ್ವೇನ ಸ್ಥಿತಂ ಯದ್ವಪುಹು ನಿರೀಕ್ಷ ಶ್ರುತೌ ಮನುಷ್ಯ ಸೃಷ್ಟಿ ಮಾರ್ಗೇ ಪ್ರವರ್ತಮಾನಸ್ಯ ವಿಧಾತು. ಬ್ರಹ್ಮದೇವರು ಸೃಷ್ಟಿ ಮಾಡೋದಲ್ಲ ಯಾರನ್ನ, ಜೀವರನ್ನ. ಕೃಷ್ಣ ಜೀವನೇ ಅಲ್ಲ ಅಂದಮೇಲೆ ಅವನು ಸೃಷ್ಟಿ ಹೇಗೆ ಮಾಡ್ತಾರೆ ಇವರು? ವಿಧಾತು ಕಾಸ್ನೇನ ಕೌಶಲಂ ಮಂಗಲ ವಿಷಯ ನಿರ್ಮಾಣ ಪಾಠವು ತರ್ವಾ ನೀಚವಿತಿ ಅಮನ್ಯತ. ಬ್ರಹ್ಮದೇವರು ಇವರು ಮಾಡಿದ ಸೃಷ್ಟಿಯೆಲ್ಲ ಕೂಡ ಕಡಿಮೆನೆ, ಇದ್ರ ಮುಂದೆ ಏನೂ ಅಲ್ಲ. ಸೊ ಬ್ರಹ್ಮದೇವರು ಮಾಡಿದ್ದೇ ಅಲ್ಲ ಅನ್ನೋ ಭಾವನೆ ಅವರಿಗೆ ಸರಿಯಾಗಿ ಬಂತು ಅಂತ ಅರ್ಥ. ಶ್ರೀಕೃಷ್ಣ ಸೌಂದರ್ಯಸ್ಯ ಅಕೃತ್ರಿಮತ್ವಾತ್ ಅತಏವ ಅನಂತತ್ವಾಚ್ಚ ನತಜ್ಞಾನಿ ಅಜ್ಞಾನಿನಾಂ ಜ್ಞಾನೇವ ಅಜ್ಞಾನೇವ ವೈಚಿತ್ರ್ಯಂ ಅಹೋ ಇತಿ ಆಸ್ವಾದಯತಿ. ಇಲ್ಲ ಅಹೋ ಅಲ್ಲಿ ಪತ ಅಂಬೋದು ಅಯ್ಯೋ ಮೂರ್ಖರು ಅಂಥೇಳಿ, ಇಲ್ಲಿ ಪತ ಅಂಬೋದು ಸಂತೋಷ ಪಡೋದು, ಅಪ್ಪ ಇವರಾದ್ರೂ ಸರಿಯಾಗಿ ತಿಳ್ಕೊಂಡ್ರಲ್ಲ ಅಂಥೇಳಿ ಸಂತೋಷ ಪಡೋದು. ತ್ರಿಲೋಕ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡಿದ್ರು, ಆಗ ನಮಗೆ ಅರ್ಥ ಆಗುತ್ತೆ, ವಾಯುಸ್ತುತಿ ಅರ್ಥ ಆಗುತ್ತೆ. ಈ ರೀತಿ ಅರ್ಥ ಮಾಡಿಕೊಂಡ್ರು. ಶ್ರೀಮದ್ ವಿಷ್ಣುವಂಗಿ ನಿಷ್ಠಾ ಜಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಅಂತ ಬಂತು. ತ್ರೈಲೋಕ್ಯಾಚಾರ್ಯ ಅಂದ್ರೇನು? ತ್ರಿಲೋಕ ಮತ್ತು ಮೂರು ಲೋಕದ ಅಂದರೆ ವೇದಾದಿ ಜ್ಞಾನ, ಅದರಲ್ಲಿ ಆಚಾರ್ಯರು, ವೈದಿಕ ಆಚಾರ್ಯರು ಅಂತ ಅರ್ಥ. ತ್ರೈಲೋಕ್ಯಾಚಾರ್ಯರು ಮೂರು ಲೋಕಕ್ಕೆ ಆಚಾರ್ಯರಲ್ಲ, ವೇದಗಳನ್ನು ಪ್ರತಿಪಾದ್ಯರಾದ ಆಚಾರ್ಯರು, ವೇದ ಬಲ್ಲ ಆಚಾರ್ಯರು ಅಂತ ಅರ್ಥ. ವಿಜಯಚಂದ್ರ ಎಲ್ಲ ಕಡೆ ಅಲ್ಲಲ್ಲೇ ಬೆರೀತಾ ಹೋಗ್ತಾರೆ, ಎಲ್ಲ ಕಡೆ ಅವರೇ ಹೇಳಿದ್ರು, ಎಲ್ಲ ಭಾರಿ ದೊಡ್ಡದಾಗುತ್ತೆ ಬರೆಯಲ್ಲ ಅಂತ ಹೇಳಿದ್ದಾರೆ. ಇದು ಭಾಳ ಹೊಸದಿದು, ಇವತ್ತು ಇವ ಅರ್ಥ ಹೇಳೋದು ದೊಡ್ಡದಲ್ಲ, ತುಂಬ ಅಭ್ಯಾಸ ಆಗಿದೆ ಕೇಳಿ 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 ಆಗಲೇನೆ. ಆಗ ಹೊಸ್ತಾ ಬರಬೇಕಾಯ್ತು. ಜೈತೀರ್ಥ ಬರೆದು ಯಾವ್ದು ಗ್ರೇಟ್ ಆಯಿತು ಅಂದರೆ ಫಸ್ಟ್ ಟೈಮ್ ಬರಿಬೇಕಾಗಿತ್ತು, ಅರ್ಥ ಆಯ್ತಾ? ಇವರು ವಿಜಯದೇವ ಸ್ವಾಮಿಗಳ ಸ್ಪೆಷಾಲಿಟಿ ಅಂದರೆ ಭಾಗವತಕ್ಕೆ ಅರ್ಥ ಇನ್ನೂ ಯಾರು ಬರದಲ್ಲಿಲ್ಲ, ಆಗ ಬರೀತಾರೆ, ಅದು ಮಹತ್ವ. ಈಗ ಇದನ್ನು ನೋಡ್ಕೊಂಡು ಡೆವಲಪ್ ಮಾಡೋದು ದೊಡ್ಡದಲ್ಲ, ಒಂದು ಫಾರ್ಮುಲಾ ಸಿಕ್ಕಲು ಶುರು ಮಾಡಿಬಿಡ್ತಾರೆ, ಅದಕ್ಕದ್ದು ಖುಷಿ ಹಾಕ್ಬಿಡ್ಬೋದು. ಅದ್ರ ಮೊದಲು ಮಾಡೋದಿದೆಯಲ್ಲ, ಅದು ಭಾರಿ ದೊಡ್ಡದು. ಅದಕ್ಕೆ ಇವ್ರು ಗ್ರೇಟ್ನೆಸ್ ಇರೋದು ಅಲ್ಲಿ. ಆ್ಯಕ್ಚುಲಿ ವಿಜಯದೇವ ಸ್ವಾಮಿಗಳ ಬಗ್ಗೆ ಹಿಂದಿನವರು ಭಾಳಷ್ಟು ಕೊಂಡಾಡಿದ್ದಾರೆ, ಸಂಶಯನೇ ಇಲ್ಲ. ಇತ್ತೀಚಿನವರಿಗೆ ಅಷ್ಟು ತಿಳುವಳಿಕೆ ಜಾಸ್ತಿ ಇಲ್ಲ, ಸುಮ್ಮನೆ ಪದಾರ್ಥ ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಓದಿದ್ರೆ ಗೊತ್ತಾಗ ಎಷ್ಟೋ ಕಡೆ ಇರ್ತದೆ, ಈಗಾಗಲೇ ನೋಡಿದ್ದೀವಿ. ಹೊಸ ಹೊಸ ಅರ್ಥ ಬೇಕಾಷ್ಟು ಬರೆದ್ಬಿಡ್ತಾರೆ. ಯದ್ಧರ್ಭ ಸೂನೋರ್ಬತ ರಾಜಸೂಯೇ ನಿರೀಕ್ಷ ದೃಕ್ ಸ್ವಸ್ತಯನಂ ತ್ರಿಲೋಕ ಕಾಸ್ತೇನ ಚಾತ್ರೋಪಗತಂ ವಿಧಾತು ಅರ್ವಾಕ್ಸೃತೌ ಕೌಶಲಮಿತಿ ಅಮನ್ಯತಾ. ಯಶಾನುರಾಗ ಪ್ಲುತ ಸರಾಸ ಲೀಲಾವಲೋಕ ಪ್ರತಿಸಂಧಮಾನಾ ವ್ರಜಸ್ತ್ರಿಯೋ ದುರ್ಭಿರನು ಪ್ರವೃತ್ತ ಧಿಯೋ ಧಿಯೋ ಅವತಸ್ತು ಕಿಲ ಕೃತ್ಯಶೇಷಾ. ಯಶ ಅನುರಾಗ ಪ್ಲುತ ಹಾಸ ರಾಸ ಲೀಲಾವಲೋಕ ಪ್ರತಿ ಲಬ್ಧಮಾನಃ ರಜಸ್ತ್ರಿಯ ದೃಗ್ಭಿಃ ಅನುಪ್ರವೃತ್ತ ಧಿಯ ಅವತಸ್ಥು ಕಿಲ ಕೃತ್ಯಶೇಷಾಃ. ಈಗ ಗೋಪಿಯರೆಲ್ಲ ಕೃಷ್ಣನ್ ನೋಡಿ ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಯಹ ಯಸ್ಯ ಯಾವ ಕೃಷ್ಣನ ಅನುರಾಗ ಪ್ಲುತ ಹಾಸ ರಾಸ ಲೀಲಾ, ಅನುರಾಗದಿಂದ ಕೂಡಿದ, ಪ್ಲುತ ಅಂದ್ರೆ ತುಂಬಿದ, ಹಾಸ ರಾಸಲೀಲಾ ಮಂದಹಾಸ ರಾಸಲೀಲಾ ಅವುಗಳ ಅವಲೋಕ, ಅದನ್ನು ನೋಡೋದರಿಂದಾಗಿ ಪ್ರತಿಲಬ್ಧ ಮಾನ ಒಳ್ಳೆ ಜ್ಞಾನಿಗಳಾಗ್ತಾ ಇತ್ತು. ಕೃಷ್ಣನ ರೀತಿಯನ್ನು ನೋಡಿದಾಗ ಏನಾಗ್ತಾ ಇತ್ತು, ಒಳ್ಳೆ ಜ್ಞಾನ ವೃದ್ಧಿ ಆಗ್ತಾ ಇತ್ತು. ಕೃಷ್ಣ ಬರೆದ ಗ್ರಂಥ ಓದಿದರೆ ಜ್ಞಾನ ವೃದ್ಧಿ ಆಗೋದಾದ್ರೆ ಕೃಷ್ಣನೇ ನೋಡಿದಾಗ ಒಳ್ಳೆ ಜ್ಞಾನ ಬರ್ತಿತ್ತು. ಪ್ರಜಸ್ತ್ರೀಯ ಅವರಿವರೆಲ್ಲ ಗೋಪಾಲಕ ಸ್ತ್ರೀಯರು, ಶಾಸ್ತ್ರ ಓದಿಲ್ಲ, ಭಾರಿ ದೊಡ್ಡ ವ್ಯಕ್ತಿ, ದೇವರು ತಿಳಿಯೋದಿಲ್ಲ, ಇವರು ಶಾಸ್ತ್ರ ಓದಿಲ್ಲ, ರಜಸ್ತ್ರೀಯ ಅಷ್ಟೇ. ಆದ್ರೆ ಕೃಷ್ಣ ಡೈರೆಕ್ಟ್ ನೋಡ್ತಿದ್ದಾರಲ್ಲ, ಅಂತ ಜ್ಞಾನ ಬಂತು ಅಂತ ಹೇಳ್ತಾರೆ. ದೃಗ್ಭಿಹಿ ಅನುಪ್ರವೃತ್ತ ಧಿಯ, ಕಣ್ಣಿಂದ ನೋಡಿದ್ರು, ಮನಸ್ಸೆಲ್ಲ ಆ ಕಡೆ ಹೋಯ್ತು. ಅವತಸ್ತು ಕಿಲ ಕೃತ್ಯಶೇಷ, ಏನು ಮಾಡಕ್ಕೆ ತೋರಿಸಿ ನಿಂತ್ಕೊಂಡ್ಬಿಟ್ರು. ಅದರಿಂದ ಅಷ್ಟು ಬೇಕಾದಷ್ಟು ಒಳ್ಳೆ ಮಾಡ್ತಾರೆ, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿ ಒಳ್ಳೆ ಮಾಡಿ. ಕೃಷ್ಣ ನೋಡಿದ್ರೆ ಎಲ್ಲ ಮೈ ಮರೆತು ಹೋಗ್ತಾ ಇತ್ತು ಅವರಿಗೆ, ಹಾಗೆ ಮಾಡಿದ್ರು. ಯಶ್ಯ ಶ್ರೀ ಕೃಷ್ಣಶ ಅನುರಾಗೇಣ ಸ್ನೇಹೇನ ಪ್ಲುತ ಹಾಸರಾಸು ಅನುಸ್ಮಿತ ಹಾಸರಾಸ ಕ್ರೀಡೆ ತಾಭ್ಯಾಂ ಸಹಿತೇನ ಲೀಲಾವಲೋಕೇನ ಪ್ರತಿಲಬ್ಧ ಮಾನೋ ಯಾಸಾಂ ತಾಹ ತಥೋಕ್ತಾಹ. ಅದನ್ನು ನೋಡಿ ನೋಡಿ ಜ್ಞಾನ ಪಡೆದಂತ ಅವರು, ಹಾಸ ರಾಸ ಶಬ್ದೋ ರಸಪರಹ ತೇನವ ರಸಸಾರೋ ವರಹ ಇತಿ ವಚನ. ವರ ಅಂದ್ರೆ ಶ್ರೇಷ್ಠವಾದಂತಹ ರಾಸಕ್ರೀಡೆಯನ್ನು ನೋಡಿ ಇನ್ನೊಂದರ್ಥ, ರಸ ಪ್ಲಸ್ ರಾಸ ಅಂತ ಒಂದರ್ಥ, ಅಥವಾ ಶ್ರೇಷ್ಠವಾದ ರಾಸಕ್ರೀಡೆಯನ್ನು ನೋಡಿಬಿಟ್ಟು ವಾರ್ತಾ ಸಂಭಾವನಯೋ ಕಿಲ ಇತಿ ವಚನಾತ್ ಸಂಭಾವಿತು ವಯಮರ್ಥ ವ್ರಜೇ ಗೋಷ್ಠೆ ಇದ್ದಿದ್ದು ಗೋಕುಲದಲ್ಲಿ. ಅವ್ರು ನೋಡಿದರೆ ಹೆಂಗಸರು ಕೃಷ್ಣನ್ ನೋಡಿದರು, ನೋಡಿ ಎಷ್ಟು ಮೈಮಾನಿ ಬರ್ತಾರೆ ಅಂತ ಕೇಳಿದರೆ ಇನ್ನೇನು ಮಾಡಲಿಕ್ಕೆ ಅವರು ತೋಚಲೇ ಇಲ್ಲ ಅಂತ ತಿಳ್ಕೊಂಡ್ರೆ, ದುರ್ಯೋಧನ ಕೃಷ್ಣನ್ ನೋಡಿದ, ಏ ಕಟ್ಲಕ್ಕೆ ಹೋದ ಅಷ್ಟೇ, ಅವನಿಗೆ ತಿಳುವಳಿಕೆನೆ ಇಲ್ಲ. ದುರ್ಯೋಧನ ಕೃಷ್ಣನ್ ನೋಡಿದ್ದು ವಿಶ್ವರೂಪ ಬೇರೆ ತೋರಿಸ್ತಾನೆ ಕೃಷ್ಣ, ಡೈರೆಕ್ಟ್ ಎದುರಿಗೇನೆ ಅರ್ಥನೇ ಆಗಲಿಲ್ಲ. ಇವರಿಗೆ ಕೃಷ್ಣನ ಮಹಿಮೆ ಅಷ್ಟು ಅರ್ಥ ಆಯಿತು. ಅದು ಯೋಗ್ಯತೆ ಇಲ್ಲದೆ ಹೋದರೆ ಕೃಷ್ಣ ತಿಳಿಯೋದಿಲ್ಲ, ಯೋಗ್ಯತೆ ಇದ್ದವರಿಗೆ ಮಾತ್ರ ತಾನು ಸರಿಯಾಗಿ ಗೋಚರಿಸ್ತಾರೆ ಅಂತ ಅರ್ಥ. ಹೌದಲ್ಲ, ಇನ್ನು ಕಟ್ಲಕ್ಕೆ ಬಂದಾಗ ತೋರಿಸಿದ್ದೇನು ಕೃಷ್ಣ, ಅವಾಗೇನಾಯ್ತು ಅವರೆಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರೆ ಅಷ್ಟೇ, ನೋಡ್ಲಿಕ್ಕಾಗಲೇ ಇಲ್ಲ. ಗೊತ್ತಾಯ್ತಾ, ದೃಷ್ಟಾಸನ ಕಣ್ಣು ಬಂತ, ಆಗಿರೋ ಕಣ್ಣು ಮುಚ್ಕೊಂಡ್ರು, ಆಗಿ ಹೋಗಿದ್ದ ಕಣ್ಣು ಬಂತ ಆತನಿಗೆ. ಅದು ಎಷ್ಟು ಡಿಫರೆನ್ಸ್ ಇದೆ ಇದಕ್ಕೂ. ಅದು ಸಶಾಂತ ರೂಪೇಶು ಇತರೈಶ್ಚ ರೂಪೈ ಅಭ್ಯರ್ಥ್ಯಮಾನೋ ಅನುಕಮಾನೇಷು ಅನುಕಂಪಿತಾತ್ಮ ಪರಾವರೇಶು ಮಹದಂಶಯುಕ್ತೋ ಹ್ಯಜೋಪಿ ನಾ ಜಾತೋ ಭಗವಾನ್ ಯಥಾಗ್ನಿ. ಸ್ವಶಾಂತ ರೂಪೇಶು ಇತರೈಶ್ಚ ರೂಪೈ ಅಭ್ಯರ್ಥ್ಯಮಾನೇಷು ಅನುಕಂಪಿತಾತ್ಮ ಪರಾವರೇಶ ಮಹದಂಶಯುಕ್ತೋ ಅಜಃ ಹಿ ಅಜಃ ಅಪಿ ಜಾತಃ ಭಗವಾನ್ ಯಥಾ ಅಗ್ನಿ. ಅವತಾರ ಪ್ರಯೋಜನ ಮಾಹ, ಕೃಷ್ಣ ಯಾತಕ್ಕೆ ಅವತಾರ ಮಾಡಿದ ಅದನ್ನು ಮತ್ತೊಂದು ರೀತಿ ಹೇಳ್ತಾರೆ. ಸ್ವಶಾಂತೇಹಿ ಸಸ್ಯ ಶಾಂತ ರೂಪೇಶು ಸಾತ್ವಿಕ ಪ್ರಕೃತಿಷು ಸುರಾದಿಷು ಇತರೈಹಿ ಅಶಾಂತರೂಪೇ ರಸುರೈಹಿ ಅಭ್ಯರ್ಧ್ಯಮಾನೇಶು ಶಾಂತರೂಪೇಶು ಅಶಾಂತರೂಪೈ ಅಭ್ಯರ್ಧ್ಯಮಾನೇಶು. ಶಾಂತರೂಪದ ಸಾತ್ವಿಕ ಸ್ವರೂಪರು, ಸಾತ್ವಿಕ ಸ್ವರೂಪರಾದ ಸಜ್ಜನರು ಅಶಾಂತ ಸ್ವರೂಪರಾದ ದುರ್ಜನರಿಂದ ರಾಕ್ಷಸರಿಂದ ಅಭ್ಯರ್ಧ್ಯಮಾನೇಶು ಪೀಡಿಸಲ್ಪಡ್ತಾ ಇದ್ದಾಗ, ಅದಕ್ಕೆ ವಿನಾಶಾಯಿತ ದುಷ್ಕೃತಾಂ, ಅವ್ರ ನಾಶ ಮಾಡೋದಕ್ಕೋಸ್ಕರ ಕೃಷ್ಣ ಏನು ಮಾಡೋದು, ಅನುಕಂಪಿತಾತ್ಮ ಅನುಕಂಪ ಹೊಂದಿದ ಮನಸ್ಸಿನವನಾಗಿ ಕೃಷ್ಣ ದುಷ್ಟರ ಪೀಡೆಯನ್ನು ನೋಡಿ ಕೇಳಲೇಬೇಕು ಅಂತೇನೂ ಇಲ್ಲ, ಕೇಳೋದು ಫಾರ್ಮ್ಯಾಲಿಟಿ ಅಷ್ಟೇ. ಆ್ಯಕ್ಚುಲಿ ಏನು ಮಾಡ್ತಾರೆ, ಯಾರು ಒದ್ದಾಡ್ತಿರ್ತಾರೆ, ಪಾಪ ದುರ್ಬಲ ಹಸುವನ್ನ ಹೊಡಿತಾ ಇರ್ತಾರೆ, ಮಗುನ ಹೊಡಿತಾ ಇರ್ತಾರೆ, ಉಳಿದವ್ರು ಏನು ಮಾಡ್ತಾರೆ, ಮಗು ನನ್ನ ಕರೆಯಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ, ಏನು ಮಾಡ್ತಾರೆ, ಕಷ್ಟ ಓಡೋಗ್ಬಿಡಿಸ್ತಾರೆ. ಅದಕ್ಕೆ ಅನುಕಂಪಿತಾತ್ಮ, ಇದರಿಂದ ಒಂದು ಪ್ರಶ್ನೆ ಉತ್ತರ ಸಿಕ್ಕಂತೆ. ಏನು ಪ್ರಶ್ನೆ, ಅಂತೂ ದೇವರಿಗೆ ಕೇಳೋದಂತೂ ಬರೋದು ಗೊತ್ತೇ ಇಲ್ಲ ದೇವರಿಗೆ, ಇವರೋಗಬೇಕು ಪ್ರಾರ್ಥನೆ ಮಾಡಬೇಕು ಬರಬೇಕು ಹೊರತು ತಾನಾಗಿ ಬರೋದಿಲ್ಲ ಅಂತ ಕೇಳಿದರೆ ತಾನಾಗೇ ಬರೋದು. ಅದು ಪ್ರಾರ್ಥನೆ ಏನದು, ನೆಪ ಅಷ್ಟೇ ಹೊರತು ಬರೀ ಪ್ರಾರ್ಥನೆ ಮಾಡೋದು ದೇವರು ಬರೋದಿಲ್ಲ. ಯಾತಕ್ಕೆ ದೇವರು ಯಾರು, ಅಲ್ಟಿಮೇಟ್ ಸತ್ಯ ಸಂಕಲ್ಪ, ಬೇಕಾದ್ರೆ ಬರೋದು ಸಾಕಾರೆ ಬಿಡೋದು, ಆತನ ಡಿಮ್ಯಾಂಡ್ ಮಾಡೋರು ಯಾರೂ ಇಲ್ಲ. ಆದರೆ ದೇವರು ಏನು ಮಾಡ್ತಾನೆ, ಪ್ರಾರ್ಥನೆ ನೆಪ ಮಾಡ್ಕೊಂಡು ಬರ್ತಾನೆ ಹೊರತು ನಿಜವಾಗ್ಲೂ ಕೂಡ ದೇವರಿಗೆ ಏನು ಬೇಕಿಲ್ಲ, ನೋಡಿದ್ರೆ ಬಂದೇ ಬಿಡ್ತಾನೆ. ನಮಗೇನಿರುತ್ತೆ, ನಾವು ನೆನಪು ಮಾಡಬೇಕು ದೇವರಿಗೆ, ಆಗಲೆಲ್ಲ ಕೇಳ್ಕೋಬೇಕು, ಮರ್ತು ಬಿಟ್ರೆ ಕಷ್ಟ, ದೇವ್ರು ಏನೋ ಅಂದ್ಕೊಂಡಿರ್ತೀವಿ, ಅದೇನು ಮಾಡೋ ಕಾರಣ ಇಲ್ಲ. ಅನುಕಂಪಿತಾತ್ಮ ಭಕ್ತವತ್ಸಲ, ಅದಕ್ಕಾಗಿ ಬಂದ. ಪರಾವರೇಶ ಮಹದಂಶಯುಕ್ತ ಈ ಅಜೋಪಿ ಜಾತಃ, ಎಷ್ಟು ಕರುಣಾಳು ಅಂದರೆ ಅಜೋಪಿ ಜಾತಃ, ಹುಟ್ಟೇ ಇಲ್ಲ ಆದರೂ ಹುಟ್ಟಿದವನಂತೆ ಬರ್ತಾನೆ. ಇದು ಗ್ರೇಟ್, ಇದು ಸಾಮಾನ್ಯ ಎಲ್ಲೋ ಬರೋದು ದೊಡ್ಡದಲ್ಲ, ಇಲ್ಲಿ ಬರೋದು ಭಾರಿ ದೊಡ್ಡದು. ಸ್ಲಮ್ ಏರಿಯಾಕ್ಕೆ ಹೋಗ್ತಾನೆ ಅಂತ ಕೇಳಿದರೆ ಅವಾಗ ಇಂಪಾರ್ಟೆಂಟ್ ಆಗ್ತದೆ, ಎಲ್ಲೋ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಆ ಸುದ್ದಿ ಆಗೋದಿಲ್ಲ. ಸ್ಲಮ್ಮಿಗೋದ ಸುದ್ದಿ ಆಗ ಭೂಲೋಕ ದೇವರಿಗೆ ಏನದು? ಇದು ಪ್ರಾಕೃತ ವಸ್ತುಗಳೇ ಸ್ಲಮ್ ಇದ್ದ ಪರಮಾತ್ಮನಿಗೆ, ಅದು ವರ್ಷದಲ್ಲಿ ವರ್ಷ ಇದು. ಭೂಲೋಕ ಏನದು? ಅತ್ಯಂತ ಕನಿಷ್ಠವಾದ ಲೋಕ, ಅಲ್ಲಿ ಬರ್ತಾರೆ. ಮತ್ತೆ ಅಪಖ್ಯಾತಿ ಬೇರೆ ಏನಂತ ಹುಟ್ಟಿದ ಹುಟ್ಟಿದ ದುರಾಜ ಅವರಾಜನ ಹೇಳ್ತಾನೆ. ಏನು ಬಂದರೂ ಪರಮಾತ್ಮ ಏನು ಮಾಡ್ತಾನೆ? ಅದೆಲ್ಲ ಮುಖ್ಯ ಅಲ್ಲ, ಅದನ್ನು ಏನು ಬೇಕೋ ಭಕ್ತರು ಉದ್ಧಾರ ಆಗಬೇಕು ಅಂತ ಬರ್ತಾನೆ. ರಾತ್ರಿ ಯಾತಕ್ಕೆ ಮಾಡ್ಬೇಕು? ಅವ್ರ ಕರ್ತವ್ಯ ಅಂತ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಅವ್ರು ಹೇಗೂ ಬರ್ತಾರೆ, ಸುಮ್ಮನೆ ಕೊಡಬಾರ್ದು. ಏನು ಮಾಡ್ಬೇಕು ಅದಕ್ಕೆ? ಗೌರವ ಅದು ಬರ್ತು. ಸಾವಳ ಮನೆ ಬರ್ತಾರೆ, ಹೇಗೂ ಬರ್ತಾರೆ, ಒಳಗೋಗ್ಬಿಟ್ರೆ ಹೇಗೆ ಬರದೇ ಬರ್ತಾರೆ. ಆಮೇಲೆ ಕರೆಯೋದು ಇಲ್ಲಿ ಕರೆದೇ ಇರ್ಲಿ, ಮತ್ತೆ ಬೇರೆ ಕರಿಬೇಕು ಅಂತ ಹೇಳಿ ಮಾಡ್ಬೇಕು ಅದಕ್ಕೆ. ಹೌದಲ್ಲ? ಏನು ಮಾಡ್ತಾರೆ? ಇನ್ನು ಜೋಳು ಬೋಳ್ ಬಂದು ಕರೀತಾರೆ. ಅಲ್ಲಿ ಬಂದು ಕರೆದಿದ್ದಲ್ವೇ ಮತ್ತೆ ಕರಿಬೇಕಂತಾರ? ಸಾಧ್ಯ ಇಲ್ಲ, ಅದು ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಮಾಡ್ತಾರೆ ಅಂಥೇಳಿ ನಾವು ಮಾಡಿದ್ದಕ್ಕೆ ದೇವರು ಬರೋದಿಲ್ಲ, ಮಾಡೋದನ್ನು ಬಿಡೋಗಿಲ್ಲ, ಮಾಡಲೇಬೇಕಲ್ಲ. ಇದರಿಂದ ನಾವೇನಾಯ್ತು? ಈಗ ನಾವು ಪ್ರಾರ್ಥನೆ ಮಾಡಬೇಕಾದ ನೆಸ್ಸಿಟಿ ದೇವರಿಗಿಲ್ಲ. ಯಾಕೆ ದೇವರಿಗೆ ಬೇಕಲ್ಲ ಸ್ವರಾತ, ನಾವು ಕೊಂಡೋದು ಏನು ದೊಡ್ಡ ವಿಚಾರ ಅಲ್ಲ. ಬಾಡಿ ದೊಡ್ಡವರು ಇರ್ತಾರೆ, ಕೆಲಸ ಅಲ್ಲಿ ಯಾರು ಹೊರಡ್ತಾ ಬರ್ತಾರೆ, ಇವರೇ ಮಾಡ್ತಾರೆ ಗೊತ್ತಾ? ಫಸ್ಟು ಅದು ನಿಲ್ಸಿ ಏನು ಕೆಲಸ ಅಂತ ಕೇಳ್ತಾರೆ. ನೀನು ಹೋಗಿ ಆಗಬೇಕಾಗಿದೆ ಅಷ್ಟೇ ಇದೆ. ಏನೋ ಸಾರ್ ಹಾಗೆ ಶುರುವಾಗ್ಬಿಡ್ತಾರೆ ಸಾರ್, ಏನಾಗಬೇಕು ಫಸ್ಟ್ ಹೇಳು, ಮಾಡಿ ಕೊಟ್ಬಿಡ್ತೀರಿ ಅಂತ ಹೇಳಿ. ಯಾಕೆ? ಇವ್ನ ಮಾತಿಗೂ ಬೆಲೆ ಇಲ್ಲ, ಇವ್ರ ಪ್ರಾರ್ಥನೆಗೂ ಬೆಲೆ ಇಲ್ಲ. ಕೆಲವರು ಹೇಳಿ ಕಳಿಸಿರ್ತಾರೆ, ಪಾಯ್ಪಾಟ ಹೊಡಿತಾರೆ. ಕೆಲವರು ಏನು ಮಾಡ್ತಾರೆ? ಸುಮ್ಮನೆ ತೋಚಿದಲ್ಲ ಹೇಳ್ತಾ ಇರ್ತಾರೆ. ಇವ್ರಿಗೆ ಗೊತ್ತು, ಇವ್ರು ಏನು ಗೊತ್ತಿಲ್ಲ ಇವನಿಗೆ, ಏನಾಗಬೇಕು ಕೆಲಸ ಆಗಬೇಕಾಗಿದೆ ಅಷ್ಟೇನೆ, ಅದಕ್ಕೆ ಬಂದಿದ್ದಾನೆ, ಟೈಮ್ ವೇಸ್ಟ್ ಮಾಡಬೇಡ ಏನು ಅಂತ ಕೇಳ್ತಾರೆ. ಹೇಳ್ತಾರೆ ಆದರೆ ಆಗ್ತಾರೆ, ಇಲ್ಲವರು ಇಷ್ಟಕ್ಕಿಷ್ಟು ಓಡಾಡಬೇಕಾಗಿತ್ತು, ತೊಗೊಂಡೋಗೋದು ಬೈದು ಕಳಿಸ್ಬಿಡ್ತಾರೆ ಅಷ್ಟೇ. ಆ ದೇವ್ರಿಗೆ ನಮ್ಮ ಪ್ರಾರ್ಥನೆ ಏನು ಬೇಕಾಗಿದೆ? ಯಾರು ಸ್ತೋತ್ರ ಮಾಡ್ತಾರೆ ಅದನ್ನು? ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ಅಂಥವ್ರಿಗೆ ನಮ್ಮಿಂದ ಏನಾಗಬೇಕಾಗಿಲ್ಲ ಅಂಥೇಳಿ ಪಾಪ ಕೇಳದೆ ಹೋಗ್ಬಿಟ್ರೆ ಹೇಗಾಗ್ಬೋದು? ಕೇಳ್ಕೋಬೇಕಷ್ಟೇ. ಅದು ಏನು ಮಾಡೋದು? ನಾಟಕ ಅತಿಥಿ ಮಾಡಬಾರ್ದು, ದಾಂಭಿಕತನ ತೋರಿಸ್ಬಾರ್ದು ಅಷ್ಟೇ. ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಏನು ಮಾಡ್ತಾನೆ? ಅಜ್ಜಿಷ್ಟು ಗೊತ್ತಿದೆ, ನಕ್ಕದಿನ ಬೈದು ಮಾಡೋದು ಬೇರೆ, ನಗ್ತಾ ಮಾಡೋದು ಬೇರೆ. ಯಾರೋ ಗೊತ್ತಿದೆ ಪಾಪ ಏನೋ ಹೇಳ್ತಾರೆ, ಪರವಾಗಿಲ್ಲ ಅಂತ ಅವನು ಸುಳ್ಳು ನಾಟಕ ಮಾಡ್ಕೊಂಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಆದರೂ ಕೂಡ ಕೆಲವೊಮ್ಮೆ ಏನು ಮಾಡ್ತಾರೆ? ಸದ್ಯ ಕೆಲಸ ಆಗೋದು ಮಾಡಿ ಮುಗಿಸ್ಬಿಡ್ತಾನೆ. ಪರಾವರೇಶವು ಬಹದಂಶಯುಕ್ತು ಹಿ ಅಜೋಪಿ ಜಾತಃ ಭಗವಾನ್ ಯಥಾಗ್ನಿ. ಅಗ್ನಿ ಹೇಗೆ? ಅಗ್ನಿ ಹುಟ್ಟು ಒಳಗಿದೆ, ವ್ಯಕ್ತ ಆಗುತ್ತಷ್ಟೇ. ಪರಿಮಳವು ಸುಮದೊಳಗೆ ಅರಣ್ಯೊಳಗಿಪ್ಪಂತೆ, ಅದು ವ್ಯಕ್ತ ಆಗುತ್ತಷ್ಟೇ. ಪ್ರಾರ್ಥನೆಯಿಂದ ವ್ಯಕ್ತನಾದನೆ ಹೊರತು ಸೃಷ್ಟಿಯಾಗೋದು ಬೇರೆ, ವ್ಯಕ್ತವಾಗೋದು ಬೇರೆ. ಸೃಷ್ಟಿಯಾಗೋದಾಗಿದ್ದರೆ ಬೇರೆ ಎಲ್ಲರೂ ಸೃಷ್ಟಿಯಾಗಬೇಕಾಗಿತ್ತು. ಆ ಫ್ಯೂಯಲ್ನಲ್ಲೇ ಬಯತಕ್ಕೆ ಬರುತ್ತೆ, ಒಳಗೆ ಅಗ್ನಿ ಇದೆ. ಅದೇ ರೀತಿ ಪರಮಾತ್ಮ ಬಂದಿದ್ದಾನೆ. ಜಾತೋ ಭಗವಾನ್ ಯಥಾಗ್ನಿ ಸ್ವಶಾಂತಿ ಸ್ವಸ್ಯ ಶಾಂತರೂಪೇಶು ಸಾತ್ವಿಕ ಪ್ರಕೃತಿಷು ಸುರಾದಿಷು ಇತರೈ ಅಶಾಂತರೂಪೈ ಅಸುರೈ ಅಭ್ಯರ್ಥ್ಯಮಾನೇಶು ಸತ್ಸು ಅನುಕಂಪಿತಾತ್ಮ ಅನುವೃತ್ತ ಚಿತ್ತ ಮಹದಂಶಯುಕ್ತ ಮಹಾಂಚಾಸು ಅಂಶ ಮಹದಂಶ ಮುಖ್ಯ ಪ್ರತಿಬಿಂಬಭೂತೋ ಬ್ರಹ್ಮ ತೇನ ಪ್ರಾತ್ಯತತ್ವೇನ ಯುಕ್ತೋ ವಿನಿಯುಕ್ತ ಪರಾವರೇಶು ಅಜೋ ವಿಷ್ಣುರ್ಜಾತೋ ಭವತಿ ಇತ್ಯನ್ವಯ ಮಹದಂಶಯುಕ್ತ. ಪ್ರಾರ್ಥನೆ ಎಷ್ಟೇ ಜನ ಮಾಡಿರಬಹುದು, ಯಾರು ಮುಖ್ಯ ಪ್ರಾರ್ಥನೆ ಯಾರು ಅಂದರೆ ಬ್ರಹ್ಮದೇವರು. ಗೊತ್ತಾಯ್ತಲ್ಲ, ಮಹತ್ ಅಂದರೆ ಮಹತ್ತತ್ವಕ್ಕ ಅಭಿಮಾನಿಗಳು ಅಂತ ಅರ್ಥ. ಮಹದಂಶಯುಕ್ತ ಬ್ರಹ್ಮದೇವರ ಪ್ರಾರ್ಥನೆ ಪರಮಾತ್ಮ ಇದು ಮಾಡ್ತಾ ಇದ್ದಾನೆ. ಯಥಾ ಅಗ್ನಿ ದಾರುಣ ಇತಿ ಶೇಷ ದಾರುಣಿ ದಾರುಣ ಅಂದರೆ ದಾರು ಅಂದರೆ ಇದು ಸೌದೆ, ಸೌದೆಯಿಂದ ಅಗ್ನಿ ಹೊರಗೆ ಬರಬೇಕಲ್ಲ ಹಾಗೆ ಬಂದ. ಅನೇನ ಜನಿ ಪ್ರಾದುರ್ಭಾವ ಇತಿ ಧಾತ್ವರ್ಥೋ ವಿವೃತ. ಮೊನ್ನೆ ಬಂದದ್ದು ಪ್ರಾದುರ್ಭಾವೋ ಹರೇರ್ ಜನಿ ಎಲ್ಲಾರ ಪ್ರಶ್ನೆ ಕೇಳಿತ್ತು, ಬ್ರಹ್ಮದೇವರು ಉತ್ತರ ಕೊಟ್ಟಿದ್ದಲ್ಲ ಈಗಾಗಿದೆ ಮೂರನೇ ಪರಿಚ್ಛೇದದಲ್ಲಿ. ಇದಿಷ್ಟು ವಿಷಯ ನಮ್ಗೆ ಜ್ಞಾಪಕ ಬರುತ್ತೆ. ಇದು ಯಾತಕ್ಕೆ ಹೇಳಿದ್ದು? ಶಾಸ್ತ್ರ ಓದಿ ಓದೋದಕ್ಕೂ ಸುಮ್ಮನೆ ಓದೋ ಡಿಫರೆನ್ಸ್ ಇದೆ. ಈಗ ಅಷ್ಟೆಲ್ಲ ಡೀಟೇಲ್ ಆಗಿ ಅಲ್ಲಿ ಕೇಳಿರೋದ್ರಿಂದ ತಕ್ಷಣ ಬ್ರಹ್ಮದೇವರ ಪ್ರಶ್ನೆ ಉತ್ತರ ಕೊಟ್ಟು ಎಲ್ಲ ನೆನಪಾಗಿಬಿಟ್ರೆ ಜನಿ ಪ್ರಾದುರ್ಭಾವೇ ಅರ್ಥ ಆಗುತ್ತೆ ಅಷ್ಟ. ಯಾಂ ಖೇದ ಖೇದಯೇತ್ ಏತ ಜಜಶ್ಚ ಜನ್ಮ ವಿಡಂಬರಂ ಯದ್ ವಸುದೇವಗೇಹೆ ವ್ರಜೇ ಚ ಯಾ ವಾಸ ಹರಿಭಯಾದಿವ ಸ್ವರಥಂ ಪುರಾತ್ ಅಲ್ಲ ಸ್ವಯಂ ಪುರಾತ್. ಅಲ್ಲಿ ಜೆರಾಕ್ಸ್ ಏನಾಗಿದೆ? ಡಿಸ್ಟಾರ್ಟ್ ಆಗಿದೆ. ನಿಮ್ಮದ್ರಲ್ಲಿ ಹಾಗೆ ಆಗಿರ್ಬೇಕಲ್ಲ, ಎಲ್ಲದ್ರ ಸ್ವಲ್ಪ ಇದಾಗಿಬಿಟ್ಟಿದೆ. ವ್ಯವಾತ್ಸೀತ್ ಯದನಂತ ವೀರ್ಯ ಯಾಂ ಖೇದಯಸ್ ಏತ ಯಾಂ ಖೇದಯಸ್ ಏನಾಗಿದೆ ಖೇದಯತಿ ಏತತ್ ಅಜಸ್ಯ ಜನ್ಮ ವಿಡಂಬನಂ ಯದ್ ವಸುದೇವ ಗೇಹೆ ವ್ರಜೇ ಚ ವಾಸ ಹರಿಭಯಾದಿವ ಸ್ವಯಂ ಪುರಾತ್ ವ್ಯವಾತ್ಸೀತ್ ಯದನಂತ ವೀರ್ಯ. ಜನ ಏನೇನು ತಿಳ್ಕೊಂಡ್ಬಿಡ್ತಾರೆ ಗೊತ್ತಾ? ದುಃಖಕ್ಕೆ ಕಾರಣ ಇವೆಲ್ಲ ಕೂಡ. ಏನದು ಅಜಸ್ಯ ಜನ್ಮ, ಇವ್ರು ಹುಟ್ಟಿದ ಅಂತ ತಿಳ್ಕೊಳ್ಳೋದು. ಆಮೇಲೆ ಜನ್ಮ ವಿಡಂಬನ, ಆ್ಯಕ್ಚುಲಿ ಜನ್ಮ ಅಲ್ಲ ವಿಡಂಬನ. ಆ ಜನ ತಿಳ್ಕೊಳ್ಳೋ ಹಾಗೆ ಅದು ಎಲ್ಲಿ ವಸುದೇವ ಗೇಹೆ ವಸುದೇವನಲ್ಲಿ ಹುಟ್ಟೋದು, ವ್ರಜೇಚ ವಾಸ ಗೊಲ್ರಟ್ಟೆಯಲ್ಲಿ ವಾಸ ಮಾಡೋದು, ಗೋಕುಲದಲ್ಲಿ ವಾಸ ಮಾಡಿದ್ದು, ಹರಿಭಯಾದಿವ ಸ್ವಯಂ ಪುರಾತ್ ವ್ಯವಾಸಿ ಜರಾಸಂಧ ಮುಚ್ಚಿಬಿಟ್ಟ, ಭಾರಿ ಭಯ ಆಯಿತು ಕೃಷ್ಣನಿಗೆ, ದ್ವಾರಕ ನಿರ್ಮಾಣ ಮಾಡ್ದ, ಓಡೋಗ್ಬಿಟ್ಟ. ಗೊತ್ತಾಯ್ತಾ? ಇವೆಲ್ಲ ಏನಿವೆಲ್ಲ ಪರಮಾತ್ಮ ಅನಂತ ವೀರ್ಯ ಕೃಷ್ಣದ ಶಕ್ತಿ ಏನು ಎಲ್ಲ ಕೂಡ ಅದು ಜನ ತಿಳ್ಕೊಂಡ್ಬಿಡ್ತಾರ, ಇದು ಖೇದ ಇದೆ, ಭಾರಿ ದುಃಖಕ್ಕೆ ಕಾರಣ ಆಗತ್ತೆ. ವಸ್ತುಸ್ಥಿತಿನೇ ಬೇರೆ, ನಡೆದಿದ್ದೇ ಬೇರೆ. ಇದೆಲ್ಲ ಜನಗಳು ನಾಟಕ ತಿಳ್ಕೊಂಡ್ರೆ ಶ್ರೇಷ್ಠ, ತಿಳ್ಕೊಳ್ಳೋದ್ರೆ ತಪ್ಪಾಗತ್ತೆ. ಬ್ರಹ್ಮಾದೀನಾಮಪಿ ಭಗವದ್ ವಿಷಯ ಜ್ಞಾನಂ ಮಧ್ಯಾಹ್ನ ಅರ್ಕವತ್ ಸಂಚಲತಿ ಕಿಮುತ ಅಸ್ಮದೀಯಂತಿ ಭಾವೇನಾಹ ಯಾಂ ಖೇದಯತಿ ಇತಿ. ಬ್ರಹ್ಮಾದೀನಾಮಪಿ ಭಗವದ್ ವಿಷಯ ಜ್ಞಾನಂ ಮಧ್ಯಾಹ್ನ ಅರ್ಕವತ್ ಸಂಚಲತಿ ಕಿಮುತ ಅಸ್ಮದೀಯಂತಿ ಭಾವೇನಾಹ ಯಾಂ ಖೇದ ಮಾಂ ಖೇದಯತಿ ಇತಿ. ವಸುದೇವಸ್ಯ ಗೇಹೇ ಭಾರ್ಯಾಯಾಂ ಜನ್ಮ ವಿಡಂಬನಂ ಜಾತವತ್ ಅನುಕರಣಂ. ಇದು ಒಂದು ಆಶ್ಚರ್ಯ. ಅರಿಹಿ ಕಂಸೋ ಜರಾಸಂಧಶ್ಚ, ಕಂಸನ ಭಯದಿಂದ ಓಡಿ ಹೋಗಿತ್ತು, ಜರಾಸಂಧನ ಭಯದಿಂದ ಓಡಿ ಹೋಗಿತ್ತು. ಕಂಸನ ಭಯದಿಂದ ಯಾವಳು ಯಾವಾಗ ಓಡೋದ ಅಂದರೆ, ಮಧುರೆಯಲ್ಲಿ ಹುಟ್ಟಿದ ಗೋಕುಲಕ್ಕೆ ಹೋದ, ಅದನ್ನ ಏನು ತಿಳ್ಕೊಂಡ್ರು, ಇಲ್ಲಿಂದನೇ ಕೃಷ್ಣ ಶುರು ಮಾಡಿದ ಓಡಲಿಕ್ಕೆ ತಿಳ್ಕೊಂಡ್ರು. ಗೊತ್ತಾಯ್ತಿಲ್ಲ, ಇಲ್ಲೇ ಕೃಷ್ಣ ಶುರು ಮಾಡಿಬಿಟ್ಟ. ಅದನ್ನು ವಾದ್ಯಾಸವಳು ಎಕ್ಸ್ಪ್ಲೇನ್ ಮಾಡ್ತಾರೆ, ಕೃಷ್ಣ ಓಡೋಗ್ಲಿಲ್ಲ ಅಂತೇಳಿ ರುಕ್ಮಿಣಿ ವಿಜಯದೊಳಗೆ ಡೀಟೇಲ್ ಆಗಿ ಹೇಳ್ತಾರೆ. ಇಲ್ಲಿ ನೋಡೋದಕ್ಕೆ ಏನು ಕಂಸನ ಭಯ, ಇಲ್ಲಿ ಅವನ ಮಾವನ ಭಯ, ಮತ್ತೆ ಕಂಸನ ಮಾವ ಜರಾಸಂಧ, ಅವನು ಇವನು ತನ್ನ ಮಾವ, ತಾತನ ಅವನ ಮಾವ ಅಂತೂ ಹೆದರ್ಕೊಂಡು ಕೃಷ್ಣ ಓಡಾಡಿಬಿಟ್ಟ ಅಂತ ಕಾಣುತ್ತಲ್ಲ. ಇದೆಲ್ಲ ಏನದು, ಬರೀ ಇಲ್ಲೇ ಮಾತ್ರ. ಹರಿಹಿ ಕಂಸ ಜರಾಸಂಧಶ್ಚ ಪುರಾತ್ ಮಧುರಾಪುರಾತ್. ಒಂದು ಗೋಮಂತಕ ದ್ವಾರಕಯೋಹ ವಿವಾಸ ಪ್ರವಾಸ. ಎರಡು ಸರ್ತಿ ನಡೆದ ಕೃಷ್ಣ, ಓಡಿದ್ದು ಎರಡು ಸಲ. ಒಂದು ಸಲ ಓಡಿ ಗೋಮಂತ ಪರ್ವತಕ್ಕೆ ಬಂದ, ದಾರಿಯಲ್ಲಿ ಪರಶುರಾಮರು ಸಿಕ್ಕರು, ಎಲ್ಲಿ ಬಚ್ಚಿಟ್ಕೊಂಡ್ರೆ ವಾಸಿ ಅಂತ ಕೇಳ್ಕೊಂಡ, ಇದೆಲ್ಲ ಸೇಫ್ ಜಾಗ ಅಂತ ಕೇಳ್ಕೊಂಡ, ಅಲ್ಲಿಗೆ ಬಂದ. ಇದು ಒಂದಕ್ಕೆ, ಇನ್ನೊಂದು ಸರ್ತಿ ದ್ವಾರಕೆ ಓಡಿ ಹೋಗ್ಬಿಟ್ಟ. ಸೊ ಎರಡಕ್ಕೆ ಎರಡು ಪ್ರಸಂಗ ಹೇಳೋದಕ್ಕೋಸ್ಕರ, ಮಧುರಾಪುರಾತ್ ಒಮ್ಮೆ, ಗೋಮಂತ ದ್ವಾರಕಯೋ ನಿವಾಸ ಅಂತ ತಿಳಿಸಿದ್ರು. ಗೋಮಂತಕ್ಕೆ ಒಂದೇ ಸಲ, ದ್ವಾರಕೆ ಒಂದು ಸಲ. ಸ್ಟಾರ್ಟಿಂಗ್ ಪಾಯಿಂಟ್ ಮೊದಲನೇ ಎರಡು ಸರ್ತಿ ಕೂಡ, ಮೊದಲೆಯಿಂದ ಗೋಮಂತಕ್ಕೊಮ್ಮೆ, ಮೊದಲೆಯಿಂದ ದ್ವಾರಕೆಗೊಮ್ಮೆ. ಕೃಷ್ಣ ಹರಿಭಯಾದಿವ, ಶತ್ರುಗಳ ಭಯದಿಂದಾನ ಓಡಿಬಿಟ್ಟ. ಅನಂತ ವೀರ್ಯಂ ಇತ್ಯಾದಿ ಅಯಂ ಲೋಕಾನುಕರಣಂ ಸ್ಮಾರಯತಿ. ಯಾರೋ ಅನುಕರಣೆ ಮಾಡ್ತಾರೆ ದೊಡ್ಡದಲ್ಲ, ದೊಡ್ಡವರು ಅನುಕರಣೆ ಮಾಡೋದು ಭಾರಿ ದೊಡ್ಡದು. ಯಾರೋ ಬಡವನ ಡ್ರೆಸ್ ಹಾಕೋತಾರೆ ಅದು ದೊಡ್ಡದಲ್ಲ, ಚಕ್ರವರ್ತಿ ರಾಜ ಬಡವನ ಡ್ರೆಸ್ ಹಾಕೊಂಡ್ರೆ ಅದು ಭಾರಿ ಆಶ್ಚರ್ಯ ಹುಡ್ಸು. ಕೃಷ್ಣ ಹಾಗೆ ಮಾಡಿದ್ದಾನೆ. ಮಾಂಖೇದಯತ್ಯೇತ ರಜಶ್ಚ ಜನ್ಮ ವಿಡಂಬನಂ ಯದ್ ವಸುದೇವಕೇ ವ್ರಜೇ ಚ ವಾಸ ಹರಿಭಯಾದಿವ ಸ್ವಯಂ ಪುರಾತ್ ಯವಾಚೀತ್ ಯದನಂತ ವೀರ್ಯ ತುನೋತಿ ಚೇತ ಸ್ಮರತೋ ಮಯ ಏನಿದೆ ಬಿಟ್ಟೋಗ್ಬಿಟ್ಟಿದೆ ಮಯ ಮಯ ಮಮ ಇತತ್ ಯದಾಹ ಪಾದಾದ ಅಭಿವಂದ್ಯ ಪಿತ್ರೋಃ ತಾತಾಂಬ ಕಂಸಾದುರು ಕಂಪಿತಾನಾಂ ಪ್ರಸೀದತಂ ನೋ ಅಕೃತ ನಿಷ್ಕೃತೀನಾಂ ದುನೋತಿ ಚೇತಃ ಸ್ಮರತಃ ಮಮ ಏತತ್. ಮತ್ತೆ ಭಾರಿ ದುಃಖ ಆಗುತ್ತೆ ಅಂತ, ಜನ ತಪ್ಪು ತಿಳ್ಕೊಂಡಿದ್ದ ದೊಡ್ಡ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ದುನೋತಿ ಚೇತಃ ಸ್ಮರತಃ ಮಮ ಏತತ್, ಮಮ ಚೇತಃ ಏತತ್ ಸ್ಮರತಃ ದುನೋತಿ. ಸ್ಮರಣೆ ಮಾಡಿಕೊಂಡಾಗೆಲ್ಲ ಮನಸ್ಸಿಗೆ ಬಹಳ ನೋವುಂಟಾಗ್ತದೆ. ದುನೋತಿ ಅದೇ ದೀನ ಅಂದ್ರೆ ಹಾಗೆ ಬಂದಿರೋದು. ಪಾದೌ ಅಭಿವಂದ್ಯ ಪಿತ್ರೋಹ ತಾತ ಅಂಬ. ಕೃಷ್ಣ ಏನ್ ಮಾಡ್ದ, ತಂದೆ ತಾಯಿ ನಮಸ್ಕಾರ ಮಾಡ್ದ ವಸುದೇವ ದೇವಕಿಯರಿಗೆ, ಅಪ್ಪ ಅಮ್ಮ ಅಂತ ಕರೆದ. ತಾತ ಅಂದ್ರೆ ಅಪ್ಪ, ಅಂಬ ಅಂದ್ರೆ ತಾಯಿ. ಅಪ್ಪ ಅಂತ ವಸುದೇವನ ಕರೆಯೋದು, ಅಮ್ಮ ಅಂತ ದೇವಕಿಯನ್ನು ಕರೆಯೋದು, ಇದೆಲ್ಲ ಏನಿದು? ಸ್ವತಃ ತಾನೇನೆ ಹರಿದೇವ ಜಗತ್ ಪಿತೃ ಮಾತೃ ಗತಿ ಮಾಡಿದರೆ ಏನು ಆಶ್ಚರ್ಯ. ಕಂಸಾತ್ ಕಂಸಾತ್ ಉರು ಕಂಪಿತಾನ, ಅವ್ರು ಯಾರು ಈ ಮಧ್ಯೆ ಕಂಸದ ಕಡೆ ಗಡ ನಡಗ್ತಿದ್ದಾರೆ, ಪಾಪ ಜೈಲಲ್ಲಿ ಹಾಕಿಬಿಟ್ಟಿದ್ದಾನೆ ಕಂಸ. ಕಂಸಾತ್ ಉರುಕಂಪಿತಾನ ಪ್ರಸೀದ ತಮ್ಮನು ಅಕೃತ ನಿಷ್ಕೃತೀನಾಂ ಅಂತ ಕೃಷ್ಣ ನಮಗಿಂತ ಲೀಲೆ ಮಾಡಿದ್ದಲ್ಲ, ನಮಗೆಲ್ಲ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಏತತ್ ಕಂಸವಧಾನಂತರಂ ಕ್ರಿಯಮಾಣಂ ಕರ್ಮ. ಕಂಸನು ಕೊಂದು ಹಾಕಿದ, ಅವರ ಹತ್ರ ಬಂದ, ಅಮ್ಮ ಅಪ್ಪ ಅಂತ ಕರೆದ. ಕೃಷ್ಣ ಇವ ಭಾರಿ ನಾಟಕ ಮಾಡಿಬಿಟ್ಟ, ನನ್ನಂಥ ಮಗ ಇದ್ದೇನು ಉಪಯೋಗ ಅಂತ ಕೇಳ್ಕೊಂಡ. ಗೊತ್ತಾಯ್ತಾ, ನನ್ನಂಥ ಮಕ್ಕಳಿದ್ದೇನು ಉಪಯೋಗ, ಹುಟ್ಟಿದೇ ಎಲ್ಲೋ ಬೆಳೆದು ಬಿಟ್ಟೆ, ಪಾಪ ನಿಮ್ಗೆ ವಿಚಾರಿಸ್ಲೇ ಇಲ್ಲ ನಾನೀಗ. ಕಂಸ ಎಷ್ಟು ಓಡಾಡಿಸ್ಬಿಟ್ಟೆ ನಿಮ್ಮನ್ನ, ನಾನು ಎಲ್ಲೋ ಇದ್ಬಿಟ್ಟೆ. ಆದ್ದರಿಂದಾಗಿನೆ ನಮಗೇನು ಅಷ್ಟೇ ಕೇಳಿದವರಿಗೆ ಅಂತ ಕೃಷ್ಣ ನಮ್ಮಾಗೆ ಮಾಡಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ತಂದೆ ತಾಯಿ ಏನು ಮಾಡಿದಾಗಾಯ್ತು, ಉದಾಸೀನ ಮಾಡಿದಾಗಾಯ್ತು. ಅದೆಲ್ಲ ಆಗಂತಾರೆ, ಏನಿಲ್ಲ ಕೃಷ್ಣ ಕಂಸನಿಂದ ಬಿಡಿಸಿದ್ದೆಲ್ಲ, ಅದಕ್ಕಿಂತ ಇನ್ನೇನು ಬೇಕು ನಮಗೆ ಅಂತೇಳಿ ಸ್ತೋತ್ರ ಮಾಡ್ತಾರೆ. ಇದೆಲ್ಲ ಕೃಷ್ಣನ ವಿಡಂಬನೆ, ನಾವೇನು ಮಾಡಿದ್ರೆ ಭಾರಿ ಮಾಡಿದ್ದೇವೆ ಅಂತ ಹೇಳ್ಕೊತಿರ್ತೇವಲ್ಲ. ಎಲ್ಲ ಮಾಡಿದ ಕೃಷ್ಣ ಅಮ್ಮ ಅಪ್ಪ ಅಂತ ಕರೀತಾ, ಏನು ಮಾಡಲಿಲ್ಲ ಅಂತೇಳಿ ದುಃಖಪಟ್ಟ ಮಾಡ್ತಾನಲ್ಲ, ಏನು ಆಶ್ಚರ್ಯ ಅಂತ ಕೇಳ್ತಾರೆ. ಅಕೃತ ನಿಷ್ಕೃತೀನಾಂ ಅನನುಷ್ಠಿತ ಕಂಸಕೃತ ಪ್ರತಿಕ್ರಿಯಾಣಾಂ. ಅವರು ಎಷ್ಟು ದುರ್ಬಲರು ಅಂದರೆ, ಕೃಷ್ಣ ಕಂಸ ಏನನ್ನೋ ಮಾಡ್ದ, ಪಾಪ ಏನು ಮಾಡೋಕ್ಕಾಗಲೇ ಇಲ್ಲ ಅಂತ ಕಂಸನಕ್ಕೊಂದು ಕಾಪಾಡ್ದ. ಅದು ಎಂಥ ಉಪಕಾರ, ಅದು ಭಾರಿ ದೊಡ್ಡ ಉಪಕಾರ. ಆದರೆ ಇದೇನು ತಿಳ್ಕೊಂಡ್ರಿ ಅವರು, ಅರ್ಥನೆ ಮಾಡ್ಕೊಳ್ಳಿಲ್ಲ, ಎಷ್ಟು ಆಶ್ಚರ್ಯ ಅಂತ ಹೇಳ್ತಾರೆ. ಇದೆಲ್ಲ ಮನಸ್ಸಿಗೆ ಭಾರಿ ನೋವು ಉಂಟು ಮಾಡುತ್ತೆ. ಹೌದು, ಯಾವಾಗ ಇದೆಲ್ಲ ಗೊತ್ತಾದ್ರೆ ಇಲ್ಲದವ್ರು ಏನಾಗುತ್ತೆ, ಅದೇ ಆಗಿಬಿಡುತ್ತೆ ಅಷ್ಟೆ. ನಾಟಕದಲ್ಲಿ ಪ್ರೊಪರೇಟರ್ ಪಿಶಿಲ್ ಪಾಠ ಮಾಡಿರ್ತಾನೆ, ಹೊರಗೆ ಬರ್ತಾರೆ, ಪಾಪ ಕೇಳ್ತಿದ್ದೆ ತಗೊಳ್ಳ ಸ್ವಲ್ಪ ಏನು ಮಾಡಬೇಕು, ಭಾರಿ ಕೇಳ್ತಿದ್ದೆ ಯಾರು ಕೊಡಲೇ ಇಲ್ಲ ನಾನು ಕೊಡ್ತೀನಿ ತಗೋ ಅಂತ ಕೇಳಿದರೆ ಏನು ಮಾಡಬೇಕು ಅವನು, ಕಂಪ್ನಿ ಓನರೇ ಅವನಾಗಿರ್ತಾನೆ, ಇವನೇ ಭಿಕ್ಷಕ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಕೋಬಾ ಅಮುಷ್ಯಾಂಘ್ರಿ ಸರೋಜರೇಣು ವಿಸ್ಮರ್ತು ಮೀಸೇತ ಪುಮಾನ್ ವಿಜಿಘ್ನನ್ ವಿಜಿಘ್ರನ್ ಯೋ ವಿಸ್ಫುರತ್ ಭ್ರೂ ವಿಟಪೇನ ಭೂಮೇ ಭಾರಂ ಕೃತಾಂತೇನ ತಿರಶ್ಚಕಾರ. ಇಲ್ಲಿ ಉದ್ಧವ ಹೇಗೆ ಅನುಸಂಧಾನ ಮಾಡ್ತಾನೆ, ಇದು ಬಹಳ ಇಂಪಾರ್ಟೆಂಟ್. ಕೃಷ್ಣ ಕಂಡಿದ್ದೆಲ್ಲ ಉದ್ಧವ ಏನ್ ಮಾಡ್ತಿದ್ದಾನೆ ಈಗ, ಮನಸ್ಸಲ್ಲಿ ಎಲ್ಲ ರಿಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ನಾವು ಕಂಡಿದ್ದಲ್ಲ ಕೇಳಿದ್ರೆ ರಿಕಲೆಕ್ಟ್ ಮಾಡಿದ್ರು ಸಾಕು, ಇನ್ನೇನು ಕೇಳಿರ್ತೇವೆ ಅದೆಲ್ಲ ಏನ್ ಮಾಡ್ಕೋಬೇಕಾಗ, ಚಿಂತನೆ ಮಾಡಿದ್ರೆ ಸರಿ ಹೋಗುತ್ತೆ. ಕೋವಾ ಮುಷ್ಯ ಅಂಘ್ರಿ ಸರೋಜ ರೇಣುಂ ವಿಸ್ಮರ್ತು ಮೀಸೇತ, ಇಂತ ಕೃಷ್ಣನ ಪಾದ ಧೂಳನ್ನ ಯಾರ ತಾನೆ ಮರಿಲಿಕ್ಕಾಗತ್ತೆ. ಪುಮಾನ್ ವಿಜಿಘ್ರನ್, ಒಮ್ಮೆ ರುಚಿ ನೋಡಿರ್ಬೇಕಷ್ಟೇ ಕೃಷ್ಣನ ಪಾದದ ಕಮಲದ ಒಂದು ರೇಣುವನ್ನ, ಅದೆಷ್ಟು ಶ್ರೇಷ್ಠ ಅಂತ ಒಂದು ಗೊತ್ತಾಗಿದ್ರೆ ಮತ್ತೆಂದೂ ಬಿಡ್ಲಿಕ್ಕಾಗೋದಿಲ್ಲ. ಯೋ ವಿಸ್ಫರತ್ ಭ್ರೂ ವಿಟಪೇನ ಭೂಮೇಹೆ ಭಾರಂ ಕೃತಾಂತೇನ ತಿರಶ್ಚಕಾರ. ವಿಸ್ಫುರತ್ ಭೂಮಿ ವಿಟಪೇನ ಭೂಮೇರ್ ಭಾರಂ, ಭೂಮಿಗೆ ಭಾರ ಇತ್ತಲ್ಲ ಅದು ಲೀಲಾಜಾಲವಾಗಿ ತೆಗೆದುಹಾಕಿಬಿಟ್ನಲ್ಲ, ಇಂಥ ಕೃಷ್ಣನ ಪಾದದ ಧೂಳನ್ನ ಯಾವನು ತಾನೇ ಬಿಡ್ಲಿಕ್ಕೆ ಇಷ್ಟಪಡ್ತಾನೆ ಅಂತ ಹೇಳ್ತಾರೆ. ಕೃತಾಂತೇನ ವಿಸ್ಫುರತ್ ಭ್ರೂ ವಿಟಪೇನ, ವಿಸ್ಫುರತ್ಯೋಹೋ ಭ್ರಮತ್ಯೋಹೋ ಭ್ರುವೋರ್ ವಿಟಪೇನ ಲೇಷೇನ. ಕೃಷ್ಣನ ಶಕ್ತಿ ಎಷ್ಟು ಅಂತ ಕೇಳಿದರೆ ನಾವೇನ್ ತಿಳ್ಕೊತೇವೆ, ಕೃಷ್ಣ ಹೀಗೆ ಮಾಡ್ದ ಹಾಗೆ ಮಾಡ್ದ ಚಕ್ರ ಬಿಟ್ಟ ಇಕ್ರ ಬಿಟ್ಟ ಅಂತೇಳಿ ಏನು ಬೇಕಿಲ್ಲ. ಕೃಷ್ಣನ ಏನು ಸಾಕು, ಭ್ರೂ ಒಂದು ಹುಬ್ಬು ಕುಣಿತ ಸಾಕು. ಅದಕ್ಕೇನೆ ಸಂಕಲ್ಪದಿಂದ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇಷ್ಟೆಲ್ಲ ನೋಡಿದ್ ಮಾಡ್ತಿರೋದು ಸುಮ್ಮನೆ ಮಾಡ್ತಿರೋದು ಅಷ್ಟು ಹೊರತು ಏನು ಬೇಕಿಲ್ಲ. ಭ್ರಮಂತ್ಯೋಹೋ ಭ್ರೂ ವಿಟಪೇನ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದತಾಯಿ ವಿಮುಕ್ತಿದ ಧ್ಯಾಯೇ ದದಶ್ರಮೀಶಸ್ಯ ಪದ್ಮಜಾತಿ ಪ್ರತಿಷ್ಠಿತ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದತಾಯಿ ವಿಮುಕ್ತಿದ. ಇವೆಲ್ಲ ನೋಡಿದ್ರೆ ದ್ವಾದಶ ಸ್ತೋತ್ರ ಸರಿಯಾಗಿ ಅರ್ಥ ಆಗುತ್ತೆ. ಕೃಷ್ಣ ಒಂದ್ಸರಿ ನೋಡಿದ್ರೆ ಸಾಕು, ಬ್ರಹ್ಮ ಪದವಿ ಇತ್ಯಾದಿ ಪದವಿನೇ ಕೊಟ್ಟುಬಿಡ್ತಾನೆ ಅಂತ ಹೇಳ್ತಾರೆ. ಕೃತಾಂತೇನ ತಿರಶ್ಚಕಾರ, ಕೃತಾಂತೇನ ಕಾಲೋಪಮೇನ, ಯಾವ ಯಮದೇವರು ಅಂತ ಕೆಲಸ ಮಾಡಕ್ ಬರೋದಿಲ್ಲ, ಅದನ್ನು ಕೃಷ್ಣ ಲೀಲಾಜಾಲವಾಗಿ ಮಾಡಿದ ಅಂತ ಕೃಷ್ಣನನ್ನ ಒಂದು ಅರ್ಥ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು ಮತ್ತೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ, ಬಿಟ್ಟಿದ್ದಾರೆ ಅರ್ಥ ಆಗಿಲ್ಲ, ಬಿಟ್ಟಿದ್ದ ಅರ್ಥ ಆದ್ರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ತೃಷ್ಟಾ ಭವದ್ಭಿ ನನುರಾಜ ಸೂಯೇ ಚೈತ್ಯಸ್ಯ ಕೃಷ್ಣಂ ದ್ವಿಷತೋಪಿ ಸಿದ್ಧಿ ಯಾಮ್ಯೋಗಿನಃ ಸಂಸ್ಪೃಹಯಂತಿ ಸಮ್ಯಕ್ ಯೋಗೇನ ಕಸ್ತತ್ ವಿರಹಂ ಸಹೇತ. ತೃಷ್ಟಾ ಭವದ್ಭಿ ನನು ರಾಜಸೂಯೇ, ಉದ್ಧವ ಕಂಟಿನ್ಯೂ ಮಾಡಿ ಹೇಳೋ ಮಾತಿದ್ದು, ವಿದುರ ನೀವೆಲ್ಲ ಇದ್ರಲ್ಲ ರಾಜಸೂಯಾಗದಲ್ಲಿ, ನೀವು ನೋಡಿದ್ದೀರಲ್ಲ ಕೃಷ್ಣನ ಅಂತ ಹೇಳ್ತಾರೆ. ವಿದುರನ ಹೋಗಿದ್ದಾರೆ ರಾಜಸೂಯಾಗದಲ್ಲಿ, ಅದಕ್ಕೆ ನಾನು ಬಂದಿದ್ದೆ ನೀವು ಬಂದು ಎಲ್ಲ ನೋಡಿದ್ದೀರಲ್ಲ. ದೃಷ್ಟಾ ಭವದ್ಭಿ ನನು ರಾಜಸೂಯೇ, ಕೃಷ್ಣನ ಮಹಿಮೆಯನ್ನು ಕಂಡಿದ್ದೀರಿ. ಏನ್ ಮಾಡಿದ ಕೃಷ್ಣ ಆಗ, ಚೈತ್ಯಸ್ಯ ದ್ವಿಷತೋಪಿ ಚೈತ್ಯಸ್ಯ ಕೃಷ್ಣಂ ದ್ವಿಷತೋಪಿ ಚೈತ್ಯಸ್ಯ ಸಿದ್ಧಿ. ಕೃಷ್ಣನ ಬಾಯಿ ಬಂದ ಬೈದ ಶಿಶುಪಾಲ ಅಂತ ಸಿದ್ಧಿ ಕೊಟ್ಟಿದ್ದು ನೋಡಿದ್ರಲ್ಲ ನೀವೆಲ್ಲ ಕೂಡ, ನೀವು ನೋಡಿದ್ರೆ ನಾನು ಅಲ್ಲೇ ಇದ್ದೆ. ಯಾಮ್ ಯೋಗಿನಃ ಸಂಸ್ಪೃಹಯಂತಿ ಸಮ್ಯಕ್ ಯೋಗೇನ ಕಸ್ತದ್ ವಿರಹಂ ಸಹೇತ. ಎರಡು ದ್ವೇಷ ಮಾಡ್ತಕ್ಕಂಥ ಶಿಶುಪಾಲ ಅಂಥವನಿಗೆ ಸದ್ಗತಿ ಕೊಟ್ಟ, ಇನ್ನೊಂದು ನೋಡಿದರೆ ಎಂತೆಂಥ ದೊಡ್ಡ ದೊಡ್ಡ ಯೋಗಿಗಳು ಕೂಡ ಆತನ ಪಡೆಯಲಿಕ್ಕೆ ಹೊರಟು ಭಾರಿ ಕಷ್ಟಪಟ್ಟು ಪಡಿತಾನೆ. ಎರಡು ಕೃಷ್ಣನ ರೀತಿ ಭಾರಿ ಸುಲಭ ಅಂತ ಹೇಳಿದರೆ ಅಲ್ಲ, ಅಲ್ಲಿದೆ ಭಾರಿ ಕಷ್ಟ ಆದರೆ ಇಲ್ಲಿದೆ. ಬೈದವನಿಗೆ ಅನುಗ್ರಹ ಮಾಡಿದ ಭಾರಿ ಸುಲಭ, ಅದು ಭಾರಿ ಕಷ್ಟ. ಯಾಕೆ ಅಂತ ಯೋಗಿಗಳು ಕೂಡ ಇನ್ನೂ ಕಾಣದೆ ಒದ್ದಾಡೋರು ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಅನುಗ್ರಹ ಮಾಡದ ಹೊರತು ಮಾಡ್ತಕ್ಕದ್ದು ಯಾವುದಕ್ಕೂ ಕೂಡ ಅಷ್ಟಕ್ಕೆ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಂತ ಕೃಷ್ಣನ ವಿರಹಂ ಕಹ ಸಹೇತ, ಅಂತ ಕೃಷ್ಣನ ಅಗಲುವಿಕೆಯನ್ನು ಯಾರು ತಾನೇ ಸಹಿಸಲಿಕ್ಕೆ ಸಾಧ್ಯ. ಉದ್ಧವರಿಗೆ ಇದೆಲ್ಲ ಗೊತ್ತಿದೆ, ಈಗಾಗಲೇ ಶಾಪವಾರ್ತೆ ಗೊತ್ತಿರೋದಿಲ್ಲ ಉದ್ಧವನಿಗೆ. ಕೃಷ್ಣ ಇನ್ನೂ ಹೊರಟಿಲ್ಲ ಪರಂಧಾಮಕ್ಕೆ, ಮೊದಲೇ ಏನು ಮಾಡ್ತಿದ್ದಾನಾಗಲೇನೆ ಸಾಧ್ಯ ಇಲ್ಲ, ಆಗಲೇ ದುಃಖ ಪಡ್ತಾ ಇದ್ದಾನೆ. ಅದನ್ನೆಲ್ಲ ತಿಳಿಸ್ತಾನೆ. ಯಾರೋ ಹೋಗೋದು ಬೇರೆ, ಕೃಷ್ಣ ದೇಶ ಬಿಟ್ಟು ಹೋಗೋದು ಬೇರೆ, ಭೂಲೋಕ ಬಿಟ್ಟು ಹೋಗೋದು ಬೇರೆ. ದೃಷ್ಟ್ವಾ ಭವದ್ಭಿಹಿ ನನು ರಾಜಸೂಯೇ ಚೈತ್ಯಸ್ಯ ಕೃಷ್ಣಂ ದ್ವಿಷತೋಪಿ ಸಿದ್ಧಿ. ಇದನ್ನೆಲ್ಲ ಇಟ್ಕೊಂಡೆ ಜಗನ್ನಾಥಾಸರು ಕೆಟ್ಟ ಮಾತುಗಳಿಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ. ಈ ಮಾತಿನ ಅರ್ಥ ಚೈತ್ಯಸ್ಯ ಕೃಷ್ಣಂ ದ್ವಿಷತೋಪಿ ಸಿದ್ಧಿ, ಸಿದ್ಧಿ ಅಂದರೆ ಮೋಕ್ಷ. ಯಾಮ್ ಯೋಗಿನಃ ಸಂಸ್ಪೃಹ, ಅದಕ್ಕೆ ವಿಶ್ವಾಸನ ಬರುತ್ತೆ, ಸಿದ್ಧಿ ಸಾಧನ ಅಂತ ಬರುತ್ತೆ. ಸಿದ್ಧಿತಃ ಸಿದ್ಧಿ ಸಾಧನ, ಸಿದ್ಧಿ ಅಂದರೆ ಮೋಕ್ಷ, ಸಿದ್ಧಿ ಮೋಕ್ಷ ಸಾಧನ. ಸಾಧನೆ ಯಾರು? ದೇವರೇ. ಆದ್ರಿಂದಾಗಿ ಸಿದ್ಧಿ ಸಾಧನ, ಸಿದ್ಧಿತಃ ಸಿದ್ಧಿ ಸಾಧನ. ಸಿದ್ಧಿ ಕೊಡೋನು ಅವನೇ, ಸಿದ್ಧಿ ಸಾಧನೆ ಮಾಡಿಸೋನು ಅವನೇನೆ. ಯಾಮ್ ಯೋಗಿನಃ ಸಂಸ್ಪೃಹಯಂತಿ ಸಮ್ಯಕ್ ಯೋಗೇನ ಕಸ್ತತ್ ವಿರಹಂ ಸಹೇತ. ಮುಂದೆ ಹೇಳ್ತಾರೆ, ಸಹ ರಸಜ್ಞೇನ ಪುರುಷೇಣ ಹರೇರ್ ವಿರಹೋ ನ ಸೋಢುಂ ಯುಕ್ತ ಇತಿ ಭಾವೇನ ದೃಷ್ಟಿ. ಯೋಗಿನೋ ಯುಕ್ತಿ ಉಪಕ್ರಮಾದಿ ಲಕ್ಷಣೇನ ವೇದ ತಾತ್ಪರ್ಯ ವೇದಿನೋ ವಾ. ಯೋಗಿಗಳು ಅಂದರೆ ಎರಡರ್ಥ, ಒಂದು ತಪಸ್ ಮಾಡೋ ಯೋಗಿಗಳು, ಇನ್ನೊಂದು ಬ್ರಹ್ಮಸೂತ್ರಾದಿ ಅಧ್ಯಯನ ಮಾಡ್ತಕ್ಕಂಥ ಯೋಗಿಗಳು. ಯಾಮ ಸಿದ್ಧಿ, ಇದು ಹೊಸ ಅರ್ಥ. ಇದು ಯೋಗಿಗಳು ಅಂದರೆ ಯೋಗಾಭ್ಯಾಸ ಮಾಡಿದ ಯೋಗಿಗಳಲ್ಲ, ಬ್ರಹ್ಮಸೂತ್ರ ತಿಳ್ಕೊಂಡ್ರೆ ಯೋಗಿಗಳಿದ್ದ ಲೆಕ್ಕ. ಯುಕ್ತಿಯನ್ನು ತಿಳ್ಕೊಂಡ್ರೆ ಯೋಗ. ಬ್ರಹ್ಮಸೂತ್ರದಲ್ಲಿ ಇರೋದೆಲ್ಲ ಏನು ಬರೀ ಯುಕ್ತಿಗಳೇ, ಅದು ಅತ್ಯಂತ ಯುಕ್ತಿಗಳಲ್ಲ. ಎಂಥ ಯುಕ್ತಿಗಳವು? ಹೈಯೆಸ್ಟ್. ಅದ್ರ ಮೇಲೆ ಯುಕ್ತಿಗಳೇ ಇಲ್ಲ. ಅಥವಾ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮ ಮಿಷ್ಯತೆ ಅಂತ ಯುಕ್ತಿ ತಗೊಂಡು ಏನಂತ ತಿಳ್ಕೊಂಡು ಏನಂತ ಕರಿಬೇಕು ಅವ್ರನ್ನ? ಯೋಗಿಗಳು ಅಂತಲೇ ಕರಿಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಯುಕ್ತಿಗಳನ್ನು ಪದ್ಮನಾಭ ತೀರ್ಥರನ್ನ ಋಷಿಕೇಶ ತೀರ್ಥರು ಕೊಂಡಾಡಬೇಕಾದ್ರೆ ಪದ್ಮನಾಭಾಹ್ವಯ ಯೋಗಿ ಮೌಲಯೇ ಅಂತ ಕರೀತಾರೆ. ಪದ್ಮನಾಭ ತೀರ್ಥರು ಯಾರು ಅಂದರೆ ಯೋಗಿಗಳಲ್ಲ, ಯೋಗಿ ಮೌಲಯೇ. ಯೋಗಿಗಳಲ್ಲಿ ಭಾರಿ ಶ್ರೇಷ್ಠರು. ಯೋಗಿ ಚೂಡಾಮಣಿ ಅಂತವ್ರನ್ನ ಕರೀತಾರೆ. ಅದು ಎಲ್ಲಿ ಎಲ್ಲಿ ಯೋಗ ಮಾಡಿದ್ರು ಅಂದರೆ ಆಚಾರ್ಯತ್ವ ಇದ್ದಿದ್ದೇ ಯೋಗ. ಸಂಸ್ಕೃತ ಭಾಷೆ ಓದಿದ್ದು ಅದು ತರ್ಕ ವ್ಯಾಖ್ಯಾನ ಬರೆದು ಎಲ್ಲ ಕೂಡ ಏನದು ದೊಡ್ಡ ಯೋಗ. ಅವರಿಗೆ ಎಷ್ಟದು ಕರೀತಾರೆ ಯಾರು ಬಂದು ನಮ್ಮ ಯೋಗ ಸುಯೋಗ ಅಂತ ಕರೆಯೋದಿಲ್ಲ. ಯೋಗ ಅಂತ ದೊಡ್ಡದು ಸಿಕ್ಕಾಗ ಏನದು ಯೋಗ. ಅದು ಬ್ರಹ್ಮಸೂತ್ರಾದಿಗಳ ಅಧ್ಯಯನ ಅಂದರೆ ದೊಡ್ಡ ಯೋಗ ಅಂತ ಓದಿದ್ರು ಯೋಗಿಗಳು. ದೃಷ್ಟ್ವಾ ಭವದ್ಭಿಹಿ ಸಿದ್ಧಿಂ ಸ್ಪೃಹಯಂತಿ ರಾಂಚಯಂತಿ ರಾಜಸೂಯೇ ಭವದ್ವಿಶ್ವಾ ಭವದ್ಭಿಹಿ ಚ ಅಸುರ ಪ್ರವೇಶಾತ್ ಕೃಷ್ಣಂ ದ್ವಿಷತೋಪಿ ಚೈತ್ರಸ್ಯ ಕೃಷ್ಣ ಪ್ರವೇಶ ಲಕ್ಷಣ ಸಿದ್ಧಿ ದೃಷ್ಟ. ಉದರದೊಳಗಿಂಬಿಟ್ಟ ಪರಮಾತ್ಮ ಒಳಗಿಟ್ಕೊಂಡ ಅಂದ್ರೆ ಸಿದ್ಧಿ ಕೊಟ್ಟ. ಮೋಕ್ಷದಲ್ಲಿ ಉದರದಲ್ಲಿ ಯಾರಿದ್ದಾರೆ ಈಗ? ಉದರೇ. ಮೋಕ್ಷದ ಉದರದ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಮುಕ್ತರಿದ್ದಾರೆ. ಅಲ್ಲಿ ಪರಮಾತ್ಮ ಕರ್ಕೊಂಡ್ಬಿಟ್ಟ. ಸಿದ್ಧಿ ಸ್ಪೃಹಯತಿ ಅಪಿನ ನಿಂದಿತಾತ್ ದ್ವೇಷಾತ್ ಭಕ್ತೈಕ ಲಭ್ಯ ತತ್ ಪ್ರವೇಶ ರಕ್ಷಣಾ ಸಿದ್ಧಿ ಕಥಂ ಸಂಭವತಿ ಇತಿ ಚೋದ್ಯಂ ನನು ಇತ್ತೇನೇ ಪರಿಹೃತಂ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಹಾಕ್ತಾರೆ. ದ್ವಿಷತೋಪಿ ಅಂತ ಹೇಳಿ, ದ್ವಿಷತೋಪಿ ಭಾರಿ ಇಂಪಾರ್ಟೆಂಟ್. ಅದು ದ್ವಿಷತಃ ಚೈತ್ಯಸ್ಯ ದ್ವಿಷತೋಪಿ ಚೈತ್ಯಸ್ಯ. ದ್ವೇಷ ಮಾಡಿದರೂ ಕೂಡ ಚೈತ್ಯನ ಅಂತ ಹೇಳಿದರೆ ದ್ವೇಷ ಒಳ್ಳೇದಂತಾಯ್ತ ಕೆಟ್ಟದಂತಾಯ್ತ? ದ್ವೇಷ ಒಳ್ಳೇದೇ ಕೆಟ್ಟದ? ಆ ಲೇಟಾಯ ಬಂದರೂ ಸೇರಿಸಿದ್ರು ಅಂದರೆ ಲೇಟಾಯ ಬರೋದು ದೋಷರ ಗುಣನ ಗೊತ್ತಾಯ್ತಾ? ದೋಷ ಅದು, ದ್ವೇಷ ದೋಷ ಅದು. ಆದರೆ ಯಾತಕ್ಕಾಯಿತು ಅಂದರೆ ಕಾರಣ ಇತ್ತು, ಅಸರಾವೇಶ ಇತ್ತು ಅಂತ ಮಾಡಿದ್ದೆ ಹೊರತು ಅದರ್ವೈಸ್ ಏನು ಬೇಕಂತಾಯ್ತು? ಭಕ್ತಿನೇ ಈಗ ನಮಗೇನಿರುತ್ತೆ, ಓ ಪರವಾಗಿಲ್ಲ ಒಳ್ಳೆ ಐಡಿಯ ಬಂತು, ಬೈದರೆ ಆಗುತ್ತೆ, ದಾಸರು ತಮಾಷೆ ಮಾಡ್ತಾರೆ. ಅದಕ್ಕೆ ನಾನು ಯಾತು ಒಲಿತಾ ಇಲ್ಲ ಅಂದರೆ ಭೃಗುಭೃಗಳೊಂದು ಒದ್ದರಲ್ಲ, ಆ ರೀತಿ ಒದ್ದಿಲ್ಲ ನಿನ್ನ, ಅದಕ್ಕೆ ಒಲಿತಾ ಇಲ್ಲ. ಗೋಪಿದೇವಿ ಹಳ್ಳಿ ಕಟ್ಟಿಲ್ಲಲ್ಲ, ನಾವು ಕಟ್ಟಿಲ್ಲ ಅದಕ್ಕೆ ಒಲಿತಾ ಇಲ್ಲ, ಆದರೂ ನೋಡೇ ಬಿಡ್ತೀವಿ, ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನವು ನಿಂದಾಸ್ತುತಿ, ಅದು ನಿಜವಾಗ್ಲೂ ಏನು ಮಾಡಬಾರ್ದ, ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾತಕ್ಕೆ ಮಾಡಿದ್ರು ಅಂದರೆ ಪ್ರಾರಬ್ಧ ಕರ್ಮ ಅವಸರಾವೇಶ ಎಲ್ಲ ಸೇರ್ಕೊಂಡಿರ್ತವೆ. ಆದ್ದರಿಂದ ಆ ರೀತಿ ಭಾಳ ಅಪಿ ಶಬ್ದ ಭಾಳ ಇಂಪಾರ್ಟೆಂಟ್. ನೋಡಯ್ಯ ಕೆಟ್ಟ ಹಾಳು ಪರಿ ಪೇಪರ್ ಕೊಟ್ಟರು ಪರವಾಗಿಲ್ಲ, ಪರೀಕ್ಷೆಗೆ ಹೋಗ ಅಂತ ಹೇಳ್ತಾರೆ. ಮಗ ಮರ್ಕೊಂಡಿರ್ತಾರೆ ಪರೀಕ್ಷೆ ಓದಿಲ್ಲ ಅಂತಾರೆ. ಓದಬೇಕಾಗಿಲ್ಲ, ಸುಮ್ಮನೆ ಹೋಗಿ ಕೂತ್ಕೊಂಡು ಬಾ, ಎತ್ತು ಸಾಕಾಯ್ತಾ? ಓದ್ದೆ ಹೋದರೂ ಪರವಾಗಿಲ್ಲ. ಅದು ಅರ್ಥ ಓದ್ದೆ ಹೋಗು ಅಂತ ಅರ್ಥ ಅಲ್ಲದಕ್ಕೆ. ಯಾವುದ್ರಲ್ಲಿ ತಾತ್ಪರ್ಯ ಈಗ? ಪರೀಕ್ಷೆಗೆ ಹೋಗೋದ್ರಲ್ಲಿ ತಾತ್ಪರ್ಯ, ಅದೇ ರೀತಿ ದೇವರ ಆಶ್ರಯದಲ್ಲಿ ತಾತ್ಪರ್ಯ ಹೊರತು ದ್ವೇಷ ಮಾಡೋದು ತಾತ್ಪರ್ಯ ಅಲ್ಲ. ನಮ್ಮಲ್ಲಿ ಇಂಥ ಮಾತ್ರ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಭಗವದ್ಗೀತೆಯಲ್ಲಿ ಬರುತ್ತೆ ಅರ್ಜುನ, ಪ್ರತಿಯೊಂದು ಕೂಡ ಸರ್ವಾರಂಭ ಹಿ ಕೌಂತೇಯ ಧೂಮೇನ ಅಗ್ನಿರಿವಾವೃತಾ. ಅದೇ ರೀತಿಯೇ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ ಶ್ರೇಯಾನ್ ಸ್ವಧರ್ಮ ವಿಗುಣ. ಇವತ್ತು ಪರಧರ್ಮಾತ್ ಸ್ವನೇ ವಿಗುಣ ಅಪಿ ಶ್ರೇಯ. ವಿಗುಣ ಅಂದರೆ ಸ್ವಲ್ಪ ದೋಷ ಇದ್ದರೂ ಪರವಾಗಿಲ್ಲ ಅಂತ ಬಿಡಬಾರ್ದು. ಸ್ವಧರ್ಮನ ದೋಷ ಇದ್ದರೂ ಪರವಾಗಿಲ್ಲ, ದೋಷ ಇರಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ದೋಷ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಜನ ದೋಷ ಇರಲೇಬೇಕು ಅಂತೇಳಿ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳಿದರೆ ಸುಳ್ಳು ಹೇಳೇ ಮದುವೆ ಮಾಡಬೇಕು ಅಂತ ಅರ್ಥನ? ಸುಳ್ಳು ಹೇಳಿದರೂ ಮಾಡಬೇಕು ಅಂಬೋದು ಬೇರೆ, ಸುಳ್ಳು ಹೇಳೇ ಮಾಡಬೇಕು ಅಂತಲ್ಲ. ಅದನ್ನೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಏನಾಯ್ತು? ಈಗ ಬೇರೆ ಬೇರೆ ಹೊಸ ಪಂಥನ ಶುರುವಾದಾಗ ಆಗಿಬಿಟ್ಟಿದೆ. ಚೈತ್ಯಾದಿಗಳಿದ್ದಾರಾದ್ದರಿಂದ ಅದರಿಂದ ನಮಗೂ ಮೋಕ್ಷ ಸಿಗ್ಬೋದು ಅಂತ ತಿಳ್ಕೊಂಡು ದೋಷ ಇಟ್ಕೊಳ್ಳೋಕೆ ಹೋಗಬಾರ್ದು. ಕಸ್ತದ್ವಿರಹಂ ಸಹೇತ ತಥಾಹಿ ಪ್ರಶ್ನೆ ಅವಧಾರಣ ಇತಿಹಾಸ ಸಮೀಹಾನುಮತೆ ನನು ಇತಿ ವಚನ. ನನಗೆ ಇಷ್ಟು ಅರ್ಥ ಇದೆ ಅಂತ ಕೊಟ್ ಮಾಡ್ತಾನೆ. ಯಥಾ ಪ್ರಮಾಣೇನ ಅನುಮತಂ ತಥಾ ಅಂಗೀಕರ್ತವ್ಯ. ಇಷ್ಟು ಅರ್ಥ ಯಾಕೆ ಮಾಡ್ತೀರಿ ನೀವೀಗ? ಭಕ್ತಿನೇ ಬೇಕು ಅಂತ ಯಾಕೆ ಮಾಡ್ತೀರಿ ಅಂದರೆ ಪ್ರಮಾಣ ಇದ್ದಾಗ ಓದಬೇಕು, ಹೊರತು ಸುಮ್ಮನೆ ಓದ್ಕೋಬಾರ್ದು. ಪ್ರಮಾಣಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು. ಪ್ರಮಾಣ ಏನಂತಿದೆ? ಪ್ರಮಾಣಂತೂ ಅಸುರ ಅಪಿಯೇ ವಿಷ್ಣು ಶಂಖಚಕ್ರ ಗದಾಧರಂ. ಅಸುರರಾಗಿದ್ದರೂ ಕೂಡ ಶಂಖಚಕ್ರ ಗದಾಧರನಾದ ವಿಷ್ಣುವನ್ನು ಸ್ತೋತ್ರ ಮಾಡ್ತಾ ಇದ್ರೆ ಸ್ವರೂಪದಲ್ಲಿ ಏನಂತ ತಿಳ್ಕೋಬೇಕು? ಅವ್ರನ್ನ ಯೋಗ್ಯರು ಅಂತಲೇ ತಿಳ್ಕೋಬೇಕು. ಹೆಸರಿಗೇನವರು ಅಸುರರು, ನಿಜವಾಗ್ಲೂ ಏನು ಮಾಡ್ತಾರೆ? ದೇವರನ್ನ ಆರಾಧನೆ ಮಾಡ್ತಾರೆ. ಅವ್ರು ಏನಂತ ತಿಳ್ಕೋಬೇಕು? ಅಸುರನ್ನು ತಿಳ್ಕೋಬಾರ್ದು. ಏನಂತ ತಿಳ್ಕೋಬೇಕು? ದೇವತೆಯನ್ನು ತಿಳ್ಕೋಬೇಕು. ಆ ಪ್ರಹ್ಲಾದ ಆಗಿದ್ದಾರೆ ಒಳ್ಳೆ ದೃಷ್ಟಾಂತ ಅದಕ್ಕೆ. ಯಥಾ ಪ್ರಮಾಣೇನ ಅನುಮತಂ ತಥಾ ಅಂಗೀಕರ್ತವ್ಯ ಭಕ್ತಿಪೂರ್ವಂ ಅಪೇಕ್ಷಂತೆ ಜ್ಞೇಯ ಭಾಗವತ ಇತಿ. ಅವರು ಏನಂತ ತಿಳ್ಕೋಬೇಕು? ಅವರನ್ನು ಭಕ್ತರು ಅಂತ ತಿಳ್ಕೋಬೇಕು. ವಿದ್ವಿಷಂತ ದೇವಿಷ್ಣು ಋಷಿಪುತ್ರ ಅಪಿಸ್ಫುಟಂ. ಆಚಾರ ವಾಕ್ಯ ಇದು. ಇನ್ನು ಕೆಲವು ಋಷಿಗಳ ಮಕ್ಕಳು ಅವರೆಲ್ಲ ಕೂಡ ಎಂಥ ಋಷಿ ಇಂಥ ಋಷಿಗಳ ಮಕ್ಕಳು ದೇವರನ್ನು ಬೈತಾರೆ. ಏನಂತ ತಿಳ್ಕೋಬೇಕು? ಅವ್ರನ್ನ ಹಸುರರು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಉಲ್ಟಾಪಲ್ಟಾ ಈಗ ಹಸುರರ ಆ್ಯಕ್ಚುಲಿ ಅವರು ದೇವರು ಸ್ತೋತ್ರ ಮಾಡ್ತಾರೆ. ಅವರೇನಲ್ಲ ಹಸುರರಲ್ಲ, ಸುರರು. ಇನ್ನು ಋಷಿಗಳ ಮಕ್ಕಳೇ ದೇವರು ಬೈತಾರೆ. ಏನಂತ ತಿಳ್ಕೋಬೇಕು? ಅವ್ರನ್ನ ಹಸುರು ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಮುಖ್ಯವಾದ್ದು ಯಾವುದೀಗ? ಹರಿಭಕ್ತಿ ಮುಖ್ಯ. ಆದ್ದರಿಂದ ಇದಂತೂ ಹೊರಗಿನ ಫಾರಂ ಬೇರೆ, ಒಳಗಿನ ಭಕ್ತಿ ಬೇರೆ. ಋಷಿಪುತ್ರ ಅಪಿ ಸ್ಫುಟ ತಾಗಿರ ಎಂತೆಂದು ವಂಶಸ್ಥರು ಅಂತ ಹೇಳ್ಕೋತಾರೆ, ಮಾಡಬಾರ ಕೆಲಸ ಮಾಡಿರ್ತಾರೆ. ಏನಂತ ತಿಳ್ಕೋಬೇಕಾಗ, ನಾವೇನ್ ತಿಳ್ಕೊ ಅಂತ ವಂಶದವರು ಅದು ಏನ್ ಮಾಡಿ ಪರವಾಗಿಲ್ಲ ತಿಳ್ಕೊಂಡ್ಬಿಡ್ತಾರೆ. ಆಚಾರ ತಿಳ್ಕೋಬಾರ್ದ ಏನ್ ತಿಳ್ಕೋಬೇಕು, ಅಯೋಗ್ಯರು ಅಂತಾನೆ ತಿಳ್ಕೋಬೇಕು. ಎಷ್ಟೋ ಜನ ದೊಡ್ಡ ದೊಡ್ಡ ಮಕ್ಕಳು, ಪ್ರಹ್ಲಾದನ ಮಗ ವಿರೋಚನೆ ಹೇಗಿದ್ದ, ಬಲಿ ಆಮೇಲೆ ಬಲಿ ಚಕ್ರವರ್ತಿ ಅಂತವನು ಬಂದ, ವಿರೋಚನೆ ಒಳ್ಳೆಯವನಂತೇನ ಕರೀಲಿಲ್ಲ. ವಿರೋಚನೆ ಯಾರವನು, ದುಷ್ಟ ದುಷ್ಟನೇ. ಪ್ರಹ್ಲಾದನ ಮಗನಾಗಿದ್ದರೂ ಕೂಡ ಏನವನು ದುಷ್ಟ, ಒಪ್ಪಲೇಬೇಕು. ಅದು ಪೂರ್ತಿ ಎಂಟರ್ ಕಾಂಟ್ರೋಸ್ ಹೇಗಿದೆ, ಹಿರಣ್ಯಕಶಿಪು ಪ್ರಹ್ಲಾದ, ವಿರೋಚನ ಬಲಿ, ಆಮೇಲೆ ಬಾಣ. ಫ್ಯಾಮಿಲಿ ಹೇಗಿದೆ ನೋಡಿ, ಫ್ಯಾಮಿಲಿ ಟ್ರೀ ಅವರು. ಹಿರಣ್ಯಕಶಿಪು ಹಿರಣ್ಯಕು ಮಹಾದುಷ್ಟ, ಪ್ರಹ್ಲಾದ ಭಾರಿ ಶ್ರೇಷ್ಠ, ವಿರೋಚನ ದುಷ್ಟ. ಮತ್ತೆ ದುಷ್ಟ ಅಂತ ಉಪನಿಷತ್ತಲ್ಲಿ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಇಂದ್ರ ವಿರೋಚನ ದುಷ್ಟ ಅಂತ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ತಗೊಂಡ್ರೆ ಯಾರಿದ್ದಾರೆ ಈಗ, ಪುಣ್ಯಾತ್ಮ, ಮತ್ತೆ ಬಾಣಾಸುರ ಒಳ್ಳೆಯವನು. ಈಗ ಎರಡೂ ಕಾಣ್ತಾನು. ಇದು ಅರ್ಥ ಮಾಡ್ಕೊಂಡು ಹೇಗೆ ಇದು ಕಥೆಗಳು ಯಾತ ಮುಖ್ಯ ಅಂದರೆ, ಎಲ್ಲರೂ ಒಂದೇ ರೀತಿ ಇರಬೇಕಾಗಿಲ್ಲ. ಜೀವಿತರು ಐಕ್ಯ ಇದ್ದರೆ ಎಲ್ಲ ಒಂದೇ ರೀತಿ ಇರಬೇಕಾಗಿತ್ತು. ಹಾಗೆ ಇಲ್ಲ ಅಂದರೆ ಏನರ್ಥ ಅಂದರೆ ಸ್ವರೂಪದಲ್ಲೇ ವ್ಯತ್ಯಾಸ ಇದೆ. ಒಪ್ಪಲೇಬೇಕು, ಜೀವ ಜೀವ ಭೇದ ತಾರತಮ್ಯ ಎಲ್ಲ ಬೇಕು. ಏನ ಅದಕ್ಕೆ ಹೇಳಿದ್ದು, ಅವ್ರನ್ನ ಮಾತು ತಿಳ್ಕೊಂಡು ಬೇರೆಯವ್ರನ್ನ ತಿಳ್ಕೊಬೇಡಿ ಅಂತ ಹೇಳಿದ್ದು. ಬೇರೆಯವ್ರನ್ನ ತಿಳ್ಕೊಬೇಡಿ, ಯಾರನ್ನ ಹೇಳಿದ ಅವನು ತಿಳ್ಕೊಬೇಕಷ್ಟು. ನಮ್ಮಲ್ಲಿ ಎರಡು ಪದ್ಧತಿ, ದುಷ್ಟರು ದುಷ್ಟ ಅಂತ ತಿಳ್ಕೊಬೇಕಾದ್ರೆ ಏನಾಗಿರ್ಬೇಕು, ಅದು ಆಧಾರ ಬೇಕು. ಅದಕ್ಕೆ ಒಳ್ಳೆಯವ್ರು ಒಳ್ಳೆಯವ್ರು ತಿಳ್ಕೊಳ್ಳಿಕ್ಕೆ ಏನು ಬೇಕು, ಆಧಾರ ಬೇಕು. ತಾರತಮ್ಯಕ್ಕಂತ ಸ್ಪಷ್ಟ ಆಧಾರ ಬೇಕು. ಅಶಿವ್ ಮಾಡ್ಕೊಳ್ಳೋಗಿಲ್ಲ ಯಾವುದು ಕೂಡ. ಆದಷ್ಟು ತಿಳ್ಕೊಬೇಕು. ನಮ್ಮಲ್ಲಿ ಏನು ವಾದ ಮಾಡ್ತಾರೆ, ಪ್ರಹ್ಲಾದ ದೈತ್ಯ, ಭಕ್ತನಾಗಿದ್ದ ಹೌದಲ್ಲೋ, ನಾವು ದೈತ್ಯರನ್ನು ತಿಳ್ಕೊಳ್ಳಿ, ಭಕ್ತರೇ ನಾವು ಕೂಡ. ಲಾಂಗ್ ಎಕ್ಸಾಂಪಲ್ ಇವೆಲ್ಲ ಯಾತಕ್ಕೆ, ಪ್ರಹ್ಲಾದನ ಕೇಸ್ ಏನದು, ಎಸ್ಟಾಬ್ಲಿಷ್ಡ್ ಕೇಸ್. ಅದು ನಾವೇನು ಮಾಡಬೇಕು, ಎಷ್ಟು ಅಂತ ಹೇಳಿ, ನಾವು ಹುಡುಗ ಇದ್ದ, ಅವನು ಓದ್ತಾನೆ ಇರಲಿಲ್ಲ, ಯಾವಾಗಲೂ ಮನೆಗೆ ಇರ್ತಿದ್ದ. ಜನ ಫೇಲ್ ಅಂತ ತಿಳ್ಕೊಂಡ್ರೆ ಫಸ್ಟ್ ರ್ಯಾಂಕ್ ಅವರು, ಫೇಲ್ ಅಂತ ತಿಳ್ಕೊಂಡ್ರೆ ಇವರು ಯಾವಾಗ ಓದರೂ ಫೇಲ್. ಅವರು ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಓ ಅವ್ರು ಓದಿದ್ರೆ ಫೇಲ್ ಆಗ್ತಾರೆ. ಅವನು ಎಕ್ಸಾಂಪಲ್ ಕೊಡೋದು, ಓದೋದಿಲ್ಲ ಅವನಂತೆ ಪಾಸ್ ಆಗ್ತೀನಿ ಅಂತ ಹೇಳಿದರೆ, ಅವನು ಯಾರು, ಅವನು ಇದನ್ನು ಎಕ್ಸೆಪ್ಷನ್. ಅವ್ರಿಗೆ ಅಷ್ಟು ಫಾಲೋ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಓದಿಯೂ ಫೇಲ್ ಆಗಿದ್ದರೂ ಭಾರಿ ಇಂಪಾರ್ಟೆಂಟ್, ಅದಕ್ಕೆ ಜಾಸ್ತಿ ಓದಬೇಕು ಅಂತ ತಿಳ್ಕೊಬೇಕೆ ಹೊರತು ಅವನ ಎಕ್ಸಾಂಪಲ್ ನಮಗೆ ಸೂಟ್ ಆಗೋದಿಲ್ಲ. ಅವ್ನು ಆ್ಯಕ್ಚುಲಿ ಬರಗಿಲ್ಲ. ಅವನು ಏನು ಮಾಡ್ತಿದ್ದಾನೆ, ಅವನು ಗಟ್ಟಿಯಾಗಿ ಓದೋರು ಕೇಳ್ಕೊತಾ ಬರಗಿದ್ದ ಅಷ್ಟೇ. ಅವನು ಇವರು ಬರಿಕೊಂಡು ಓದ್ತಿದ್ದಾರೆ, ಅವನು ಬರಿಕೊಂಡಾಗ ಕೇಳ್ತಿದ್ದಾರೆ ತಮಾಷೆ. ಇವ್ರು ತೂಕುಡಿಸ್ಕೋತಾ ಓದ್ತಿದ್ದಾರೆ ಅಷ್ಟೇ. ಅವರು ಪಾಪ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡ್ಕೋತಿರೋದೆಲ್ಲ ಅವನು. ಅದರಿಂದ ಹಾಗಾಯ್ತು. ಆ್ಯಕ್ಚುಲಿ ನಡೆದ ಕೇಸ್ ಅದು, ನಾನು ನೋಡಿದೆ ಆ ಹುಡುಗನ, ಅಷ್ಟು ಬ್ರಿಲಿಯಂಟ್ ಇದ್ದ. ಆ ಥರ ಇರ್ತಾರೆ. ಅದಾದ್ರೆ ಮಲಗೋದೇ ಸಿದ್ಧಿ ಕಾರಣ ಅಂತ ಅರ್ಥ ಅಲ್ಲ. ನಿಜವಾಗ್ಲೂ ಪಾಸ್ ಆಗಿದ್ದು ಏನು ಕಾರಣ, ಓದಿದ್ದಕ್ಕೆ ಕಾರಣ, ಜ್ಞಾನನೇ ಕಾರಣ ಆಗಿದೆ. ಅದು ನೋಡೋದಕ್ಕೆ ಹಾಗೆ ಅನಿಸ್ತಾ ಇದೆ, ಮಲಗಿದ್ರೆ ಪಾಸ್ ಆಗೋದು ಹಾಗೆ ಅನಿಸ್ತಾ ಇದೆ ಅಷ್ಟೇ, ಏನು ಉಪಯೋಗ ಇಲ್ಲ. ಏನೇನ ಅದಕ್ಕೆ ನಾವೇನ್ ಮಾಡ್ಬೇಕೀಗ, ಅವನ ಕೇಸು ಕೃಷ್ಣನ ಕೇಸು, ನಾವೇ ಕೊತ್ತಾಡ್ಬೇಕು. ಅದಕ್ಕೆ ಅವ್ರವ್ರು ಬಿಟ್ಬಿಡೋದು ಅಷ್ಟೇ, ನಡೀತಿಲ್ಲ. ಆ ರೀತಿ ಇರ್ಬೋದು. ನಾವೇನ್ ಒಂದ್ ಮಾತು ಬರ್ತದೆ ಅಲ್ಲಿದೆ ಏನಂತಿದೆ ಅದರೊಳಗೆ, ಅಪಿಚೇತ್ ಸುಧರಾಚಾರ ಭಜತೆ ಮಾಮನನ್ಯಬ, ಅಪಿಚೇತ್ ಸುಧರಾಚಾರ, ಇಂಥದ್ದೇ ಮಾತದು. ಭಾರಿ ದುರಾಚಾರಿ ಆಗಿದ್ರೂ ಕೂಡ ಅಂತಿದೆ. ಇವರೇನ್ ತಿಳ್ಕೊತಾರೆ ನೋಡಿದ್ರೆ, ದುರಾಚಾರಿ ಸ್ವೀಕಾರ ಮಾಡ್ತೀನಿ ಹೇಳಿದ್ದಾರೆ ಕೃಷ್ಣ. ಅಪಿಗಿಪ್ಪಿ ಬಿಟ್ಬಿಟ್ರು. ಅಪಿಚೇತ್ ಸುಧರಾಚಾರ, ಕೃಷ್ಣ ಹೇಳಿದ್ದಾನೆ ಯಾರು ಬಿಡ್ತಾನೆ ಏನಂತ ಹೇಳ್ತಾನೆ, ನನ್ನ ಭಕ್ತನಾಗಿದ್ರೆ ನಾವು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಮಗೆ ಗೊತ್ತಿಲ್ವಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕೀಗ, ಒಬ್ಬ ದುರಾಚಾರಿ ಇದ್ದಾನೆ ಏನ್ ತಿಳ್ಕೊಬೇಕು ಅವನ್ನ, ಅಷ್ಟೇ ತಿಳ್ಕೊಬೇಕು ಹೊರತು ಉಳಿದೆ ನೋಡಕ್ ಹೋಗ್ಬಾರ್ದು. ಅದು ನೋಡಕ್ ಸಿಕ್ತಿರೋದು ಯಾರಿಗೆ, ದೇವರಿಗಷ್ಟೇ, ಅದೆಲ್ಲ ನಮ್ಮ ಶಕ್ತಿ ಅಲ್ಲ. ಅದೇ ರೀತಿ ಒಳ್ಳೆಯವನಿದ್ದಾರೆ, ಅವ್ರ ಸ್ವರೂಪ ನಮಗೆ ಗೊತ್ತಿಲ್ಲ. ಕೆಲಸ ಒಳ್ಳೇದು, ಏನ್ ಮಾಡ್ಬೇಕಾಗ, ಒಳ್ಳೆಯವನ್ನ ತಿಳ್ಕೊಬೇಕಷ್ಟೇ. ಅನ್ಲೆಸ್ ಆದ್ರೆ ಡಿಸ್ಪ್ರೂವ್ಡ್ ಅದನ್ನ ತಿಳ್ಕೊಬೇಕು. ಅವರಿಗೆ ಸಾಮರ್ಥ್ಯ ಇರೋದ್ರೆ ಅವ್ರು ಹಾಗೆ ಮಾಡ್ಬೇಕಷ್ಟೇ. ಅದಕ್ಕೆ ಇನ್ನೊಂದು ತಟ್ಟೆ ಹೋಗ್ಬಾರ್ದು ನಾವು. ಯಾತಕ್ಕೆ ನಮಗೆ ಗೊತ್ತಿರೋದೇನೀಗ, ನಮ್ಗೆ ಅವ್ರು ಕಾಪಿ ಹೊಡೆದ ಡಿಬಾರ್ ಮಾಡ್ತಾರೆ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಸರ್ ಯಾರ ಮಗ ಗೊತ್ತಾ ಅಂತ ಕೇಳಿದ್ರೆ, ನನ್ ಮುಂದೆ ಕಾಪಿ ಹೊಡೆದಿದ್ದು ಹೋದಲ್ಲ ಅಷ್ಟೇ ನಮಗೆ ಬೇಕಾದ. ನಿಮ್ ಪ್ರಕಾರ ಏನ್ ಬೇಕು, ಅವ್ರ ಅಪ್ಪನ ಅವ್ರ ಅಪ್ಪ ತಾತನ ಲಿಸ್ಟ್ ತಗೊಂಡ್ಬಿಟ್ಟು ಅವ್ನು ಏನಾಗಿರ್ಬೋದು, ಕಾಲೇಜ್ ದೊಡ್ಡವ್ರ ಮಗ ಬೇಕಾಗಿರ್ಬೋದು. ಅದ್ಯಾತಕ್ಕೆ ಕಾಲೇಜ್ ಬೆಟ್ಟಿ ಕಟ್ಟಿಸ್ತವನೇ ಅವನು, ಅವ್ನ ಮಗನ ಮಗನಾಗಿರ್ಬೋದು. ಏನ್ ಮಾಡ್ಬೋದಾಗ, ಏನ್ ಮಾಡ್ಬೋದಾಗ, ಅವ ಇಷ್ಟು ಮಾಡ್ಬೋದು ಅಷ್ಟೇ. ಡಿವಾರ್ ಮಾಡಕ್ಕಿಂತ ಮುಚ್ಚಿ ಅವ್ರ ಕರೆಸಿ ನಿರ್ವಾಯದ ಡಿವಾರ್ ಮಾಡ್ತೀರಿ, ಸ್ವಲ್ಪ ಹುಷಾರ್ ನೋಡ್ಕೊಂಡು ಅಂತ ಹೇಳ್ಬೇಕು. ಅವರತ್ತು ನಿಮ್ಮ ಮಗ ಬಿಡ್ತೀರಿ ಅಂತ ಹೇಳಕ್ ಬರಲ್ಲ, ಅವನೇನು ಹೇಳ್ಬೇಕಾಗ, ಇಲ್ಲಾಂದ್ರೆ ಜವಾಬ್ದಾರಿ ತಗೋತಿ ಏನೋ ಮಾಡ್ಬೇಕಾದ್ರೆ ಅಷ್ಟೇ. ಹೊರತು ಅವ್ನು ಕಳಿಸ್ಬಿಡಿ, ಹೊರಗೆ ಕಳಿಸ್ಬಿಡಿ, ಕೆರಿಯರ್ ಹಾಳಾಗೋದು ಬೇಡ. ಸೆಪ್ಟೆಂಬರ್ಗಾದ್ರೆ ಡಿವಾರ್ ಇವಾರ್ ಮಾಡಿ ಅಷ್ಟು ಮಾಡ್ಬೋದೇ ಹೊರತು ಅವ್ರ ಕಾಪಿ ಹೊಡೆದು ಪರ್ಮಿಷನ್ ಕೊಡೋಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಅವ್ರು ಏನೇ ಆಗಿರ್ಬೋದು, ನಮ್ಗೇನು ಗೊತ್ತದಲ್ಲ, ನಮ್ಗೆ ಕಾಣ್ತಿರೋದೇನೀಗ ಕಾಪಿ ಹೊಡೋದಷ್ಟೇ. ನೀವು ಅದೆಲ್ಲ ಎಂದು ಪೂರ್ವಾಶ್ರಮ ತೊಗೊಂಡ್ಬಿಟ್ಟು ಗತಿ ಏನಾಗ್ತದೆ ಈಗ, ಅದೆಲ್ಲ ತೊಗೊಳ್ಬಾರ್ದು. ಹಾಗೆ ಜಗದ ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ತಿಳ್ಕೊಂಬಿಟ್ಟು ಏನಾಗುತ್ತಾಗ, ಎಲ್ಲರೂ ಒಳ್ಳೆಯವರೇ ಆಗಿರಿ, ಎಲ್ಲರೂ ಕೆಟ್ಟವರೇ. ಜೀವನದ ಯಾರು ಏನು ಮಾಡೋಕ್ಕೂ ಬರೋದಿಲ್ಲ. ಈಗ ವ್ಯವಹಾರ ಅಂತಿದ್ದು ನಮ್ಮ ಕಣ್ಣಿಗೆ ಕಾಣೋದನ್ನು ಅನುಷ್ಠಾನ ಮಾಡೋದೇ ಧರ್ಮ ಯಾವಾಗಲೂ ಕೂಡ. ಕೋರ್ಟ್ನಲ್ಲಿ ಇಷ್ಟೋ ಸರ್ ನಮ್ಮ ಕಣ್ಣಿಗೆ ನೋಡಪ್ಪ ಎವಿಡೆನ್ಸ್ ಸಿಗಿದೆ. ಆ್ಯಕ್ಚುಲಿ ಏನಾಗಿದೆ ಪಾಪ, ನ್ಯಾಯಾಧೀಶ ನೋಡಿದ್ದಾನೆ, ಮರ್ಡರ್ ಮಾಡಿದ ಅವನೇ ನೋಡಿದ್ದಾನೆ. ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲ ಅವನ ಕೈಲೇ, ಕೊನೆ ಏನು ಮಾಡಬೇಕಾಗತ್ತ ಅವನು? ಬಿಡಬೇಕು, ಕಣ್ಣಾರೆ ಕಂಡ್ರೆ ಬಿಡಬೇಕು, ಬೇರೆ ದಾರಿನೇ ಇಲ್ಲ. ನಾ ಕಂಡಿದ್ದೇನೆ ಅಂದ ಮಾತ್ರಕ್ಕೆ ಅಂತ ಹೇಳಕ್ ಬರೋದಿಲ್ಲ, ಅಷ್ಟು ಬಿಟ್ಟು ಹುಷಾರಾಗಿರು. ತಥೈವ ಚಾನ್ಯೇ ನರಲೋಕ ವೀರಾಹ ಯಹಾವೇ ಯಹಾವೇ ಕೃಷ್ಣ ಮುಖಾರವಿಂದಂ ನೇತ್ರೈಃ ಪಿಬಂತೋ ನಯನಾಭಿರಾಮಂ ಪಾರ್ಥಾಸ್ತ್ರ ಪೂತಾಹ ಪದಮಾಪುರಸ್ಯಾ. ಇನ್ನೂ ದೃಷ್ಟಾಂತ ಕೊಡ್ತಾರೆ. ತಥೈವ ಚಾನ್ಯೇ ನರಲೋಕ ವೀರಾಹ, ನರಲೋಕ ವೀರರು, ಮನುಷ್ಯವೀರರು, ರಾಜರುಗಳು, ಆಹವೇ ಯುದ್ಧದಲ್ಲಿ ಕೃಷ್ಣ ಮುಖಾರವಿಂದಂ ನೇತ್ರೈಃ ಪಿಬಂತಃ, ಕೃಷ್ಣ ನೋಡ್ತಾ ಇದ್ದಾರೆ. ಇರೋದೆಲ್ಲಿ ಗೊತ್ತೇ, ಎದುರು ಪಾರ್ಟಿ, ಈ ಪಾರ್ಟಿಯಲ್ಲಿ ಇದ್ದಾರೆ, ಇವರ ಕಡೆ ಇದ್ದಾರೆ, ಕೃಷ್ಣ ಜೊತೆ ಯುದ್ಧ ಮಾಡ್ತಿದ್ದಾರೆ. ನೋಡಿ ಎಂಜಾಯ್ ಮಾಡ್ತಾರೆ. ಕೃಷ್ಣನ ನೇತ್ರೈಃ ಪಿಬಂತಃ ನಯನಾಭಿರಾಮಂ ಪಾರ್ಥ, ಅದು ನೋಡ್ತಾ ನೋಡ್ತಾ ಅರ್ಜುನ ಬಾಣ ಹೊಡಿತಾನೆ ಇವರಿಗೆ, ಸತ್ತೋಗ್ತಾರೆ. ಈ ಪದಮಾಪುರಸ್ಯ ಹೋಗಿದ್ದ ಎಲ್ಲಿಗೆ ಅವರು? ಇದೊಂದು ಒಳ್ಳೆ ಅರ್ಥ ಇದು. ನಮಗೆಲ್ಲೋ ಪ್ರಶ್ನೆ ಬರುತ್ತೆ, ಈಗ ಶಲ್ಯ, ಬಾಲ್ಯಕ ರಾಜ, ಸೋಮದತ್ತ, ಭೂರಿ, ಭೂರಿಶ್ರವಸು, ಶಲ, ಭೀಷ್ಮ, ದ್ರೋಣ, ಇವರೆಲ್ಲ ಯಾತ ಯಾರು? ಇವರೆಲ್ಲ ಭಾರಿ ದೊಡ್ಡ ದೊಡ್ಡ ದೇವತೆಗಳು. ಇವರೆಲ್ಲ ಕೂಡ ಯಾವ ಕಡೆ ಸೇರಿದ್ರು? ದುರ್ಯೋಧನ ಕಡೆಗೆ. ಸದ್ಗತಿ ಆಯ್ತು ಯಾತಕ್ಕೆ ಅಂತ ಕೇಳಿದ್ರೆ, ಈ ಕೇಸ್ ಅವರೆಲ್ಲ ಕೂಡ ಕೃಷ್ಣ ಜೊತೆ ಯುದ್ಧ ಮಾಡಬೇಕು ಅಂತ ಉದ್ದೇಶ ಅವರಿಗಿರಲಿಲ್ಲ. ಕೃಷ್ಣ ಡೈರೆಕ್ಟ್ ಕಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಸೊಸೈಡ್ ಆಗ್ತದೆ, ಈ ಕಡೆ ಒಳ್ಳೆ ವ್ಯೂ ಚೆನ್ನಾಗಿ ಕಾಣಿಸ್ತದೆ ಸೇರ್ಕೊಂಡಿದ್ರು. ಅನುಸಂಧಾನ ಇದ್ರೆ ಏನಾಯ್ತು ಅವರಿಗೀಗ? ಅನುಸಂಧಾನ ಇದ್ದಿದ್ದಕ್ಕೆ ಏನಾಯ್ತು ಅವರಿಗೆ? ಪುಣ್ಯ ಬಂತು. ಜೊತೆಗಿದ್ದು ಪುಣ್ಯ ಮಾಡದೇ ಇರಬಹುದು, ಈ ಕಡೆ ಪುಣ್ಯ ಮಾಡಕ್ಕೆ ಬರುತ್ತೆ. ಅದಕ್ಕೊಂದು ಮಾತು ಹೇಳ್ತಾರೆ, ಎಷ್ಟೋ ಸರ್ತೆ ಒಳ್ಳೊಳ್ಳೆ ಪ್ರಶ್ನೆ ಕೇಳಿ ಜಗಳಾಡೋದು ಯಾತಕ್ಕೆ ಕಾರಣ ಆಗುತ್ತೆ? ನೋಡೋದು ಜಗಳಾಡದ ಕಾಣಿಸುತ್ತೆ, ಒಳ್ಳೆ ವಿಷಯ ತಿಳ್ಕೊಂಡ್ಬಿಡ್ತಾನು. ಇನ್ನೊಬ್ಬರು ಎಲ್ಲಾದರೂ ತಲೆ ಹಾಕ್ತಿರ್ತಾರೆ, ಒಂದು ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಏನಾಯ್ತು ಅಲ್ಲಿಗೆ ಅವ್ರ ವಿಷಯ ತಿಳಿಯೋದಿಲ್ಲ. ಈ ಜಗಳದಲ್ಲಿ ಉದ್ದೇಶ ಏನಿದೆ? ತತ್ವದಿನ ಆಗಬೇಕು ಅಂತಿದೆ. ಅಲ್ಲಿ ಸುಮ್ಮನೆ ಕೂಡದಲ್ಲಿ ಏನಿದೆ? ದಡ್ಡ ಅಂತ ತೋರಿಸ್ಕೋಬಾರ್ದು ಅಂತಿದೆ ಅಷ್ಟೇ. ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಈ ಪ್ರಶ್ನೆ ಉತ್ತರ ಸಿಕ್ಕಾಗಾಯ್ತು. ಮಹಾಭಿನಾಯಕರೆಲ್ಲ ಯೋಗ್ಯರಲ್ಲಿ ಯಾತಕ್ಕೆ ಸೇರಬೇಕಾಗಿತ್ತು? ಅಷ್ಟು ಬುದ್ಧಿ ಬೇಡವೆ ಅಂತ ಕೇಳಿದ್ರೆ ಎರಡು ಉದ್ದೇಶ ಅವರಿಗಿದೆ. ಒಂದು ಉದ್ದೇಶ ಇದು ಭಗವತ್ ಸಂಕಲ್ಪ ಅಂತ ಗೊತ್ತಿದೆ. ಆಪರ್ಚುನಿಟಿನ ಏನ್ ಮಾಡ್ತಾರೆ ಅವರೀಗ? ಪೂರ್ತಿ ಉಪಯೋಗ ಮಾಡ್ಕೊತಾರೆ. ಕೃಷ್ಣನ ನೋಡಿ, ನಯನಾಭಿರಾಮಂ ನೇತ್ರೈ ಪಿಬಂತಹ, ತಮ್ಮ ಕೃಷ್ಣನ ರೂಪವನ್ನು ಕಣ್ಣಿನ ಕುಡಿತಾ ಇದ್ದಾರೆ, ಕಣ್ಣಿಂದ ನೋಡ್ತಾರೆ ಅಷ್ಟೇ, ಕುಡಿತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೀರಿಬಿಟ್ರು ಅಂತ, ಕಣ್ಣಿಂದ ಹೀರಿಬಿಟ್ರು ಅಂತಾರಲ್ಲ ಹಾಗೆ. ಅಷ್ಟು ಸಂತೋಷ ಪಡ್ತಾರೆ. ಕೃಷ್ಣ ಮುಖಾರವಿಂದಂ ನೇತ್ರೈ ಪಿಬಂತಹ ನಯನಾಭಿರಾಮಂ ಪಾರ್ಥಾಸ್ತ್ರ ಪೂತಾಹ ಪದಮಾಪುರಸ್ಯ. ಅಂದಮೇಲೆ ಎಷ್ಟು ಕರುಣಾಳ ಕೃಷ್ಣ ಅನ್ನೋದನ್ನು ತಿಳಿಸಿ, ಒಟ್ಟು ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯನೇ ಹೊರತು ಎಲ್ಲಿದ್ದೇವೆ ಅಲ್ಲಿದ್ದೇವೆ ಅದು ಮುಖ್ಯ ಅಲ್ಲ. ಅರ್ಥ ಮಾಡ್ಕೊಳ್ಳೋದು ಭಾರಿ ಮುಖ್ಯ ಅಂತ ಹೇಳಿ. ಮಠದಲ್ಲಿ ದೇವಸ್ಥಾನದಲ್ಲಿ ಜನ್ಮ ಪೂರ್ತಿ ಇರ್ತಾರೆ, ಏನು ಸಾಧನೆ ಮಾಡ್ಕೊ, ಒಂದೇ ದರ್ಶನ ಮಾಡ್ಕೊಂಡು ಭದ್ರಗತಿ ಎದ್ಕೊಳ್ತಾರೆ. ಒಂದೇ ಸರ್ತಿ ದರ್ಶನ ಮಾಡ್ತಾನೆ, ಭಕ್ತಿಯಿಂದ ಸದ್ಗತಿಗೆ ಹೋಗಿಬಿಡ್ತಾರೆ. ಅವ್ರಿಗೇನು ದೇವ್ರ ಕಡೆ ಇವ್ರ ಕಡೆ ನೋಡ್ತಾ ಇರೋದು, ಅವ್ರು ದೇವ್ರ ಕಡೆ ನೋಡ್ತಾನೆ ಇಲ್ಲ ಅವರು. ಅರ್ಥ ಆಯ್ತಾ? ಜನ ದೇವ್ರು ನೋಡಕ್ಕೆ ಬಂದಿರ್ತಾರೆ, ಅರ್ಚಕರು ಇವ್ರು ನೋಡ್ತಾ ಕೂತಿರ್ತಾರೆ ಪೂರ್ತಿ, ದೇವ್ರು ನೋಡೋದೇ ಇಲ್ಲ ಅವ್ರ ಜನ್ಮದಲ್ಲಿ. ಇವ್ರು ಎಷ್ಟು ಇವ್ರ ಕೈಗೆ ಏನು ಹಾಕ್ತಾರೆ ನೋಡ್ತಾರೆ, ಇವ್ರ ಮುಖ ನೋಡ್ತಾರೆ ಹೊರತು ದೇವ್ರಿಗೆ ಅವ್ರಿಗೆ ಗೌಣ ಆಗಿಬಿಡ್ತಾರೆ. ಅವ್ರ ಸಾಧನೆ ಆಗಲೇ ಇಲ್ಲ ಅವರಿಗೆ. ಇವ್ರಿಗೇನಾಯ್ತು? ಸಾಧನೆ ಆಯ್ತು. ಬಟ್ ಅರ್ಚಕ ಇನ್ನೊಬ್ರು ಅವನೇನು ಮಾಡ್ತಾನೆ, ಅವನು ಅವನಿಗೆ ಗೊತ್ತು ನಾನು ದೊಡ್ಡ ಯೋಗ ಇದು ಅಂತ ಅಂಥೇಳಿ ಅರ್ಚಿ ಜನಗಳು ನೋಡ್ತಾ ನೋಡ್ತಾ ದೇವ್ರ ಸ್ಮರಣೆ ಮಾಡ್ತಿರ್ತಾರೆ. ಅವನು ಜ್ಞಾನಿ ಆಗಿಬಿಡ್ತಾರೆ. ಬರೀ ಕಮರ್ಷಿಯಲ್ ನೋಡೋದು ಬೇರೆ, ಇವ್ನು ಮಾಡೋದು ಬೇರೆ. ಆದ್ದರಿಂದ ನಾವು ಎಷ್ಟು ಹತ್ರ ಇದ್ದೇವೆ, ಎಷ್ಟು ಸರ್ತಿ ನೋಡ್ತೇವೆ ಕೌಂಟ್ ಆಗೋದಿಲ್ಲ. ಹೇಗೆ ನೋಡ್ತೇವೆ ಕೌಂಟ್ ಆಗ್ತದೆ. ನಾವು ಎಪ್ಪತ್ತು ಸರ್ ಪರೀಕ್ಷೆ ಕೂತಿದ್ದೇನೆ ಗೊತ್ತಾ ಅಂತ ಕೇಳಿ ಏನು ಮಾಡ್ಬೇಕು? ಅದಕ್ಕೆ ಭಾರಿ ದಡ್ಡ ಅಂತ ಆಗುತ್ತೆ. ಒಂದೇ ಸರ್ ಕೂತ್ಕೊಂಡು ಪಾಸ್ ಆಗೋದು ಜಾಡನ, 20 ಸರ್ ಕೊಡೋದು ಪಾಸ್ ಆಗೋದು ಜಾಡನ. ಆ ರೀತಿ ಯೋಚನೆ ಮಾಡಿದ್ರೆ ಸರಿ. ಅಲ್ಲಿಗೆ ನಾಳೆ ದಿವಸ ಅದನ್ನು ಮುಂದುವರೆಸೋಣ. ನಾಳೆ ನಾಡಿದ್ದು ಕೂಡ ಇದನ್ನೇ ಕಂಟಿನ್ಯೂ ಮಾಡೋಣ. ಶುಕ್ರವಾರ ಚೆನ್ನಾಗಿದೆ ದಿವಸ, ನಾಳೆಗಿಂತ ಶುಕ್ರವಾರದಿಂದ ಇದು ತತ್ವ ಪ್ರಕಾಶಕ್ಕೆ ಸ್ವಲ್ಪ ಶುಕ್ರವಾರ ನಾಳೆ ನಾಡಿದ್ದು ಇದೇ ಕಂಟಿನ್ಯೂ ಮಾಡಿದ್ರೆ ಸರ್ವೆಯಿಂದ ಕೇಳಿಸ್ತೇನೆ. ಹೌದು, ಅದೇ ಹೇಳ್ತೀನಿ.